సమేత సమస్త దోషం ప్రాణస్య సర్వచిదచిత్ పరమేశ్వరస్య సాక్షాత్ అధీశ్వరమియాం శరణం రమేశం శివాదీనాంచ సర్వేషాం మనస్త్వం గచితం పురః అదలాయిత్ యజ్ఞాది సాధన అదలాగిత అంటే అర్థం వచ్చింది యావదు మూవత్తారాయిత ಭಾಷ್ಯ ಆಗಬೇಡಿ ಅಧ್ಯಾತ್ಮಾದಿರಿ ಅದೆಲ್ಲ ಓದಿತ್ತಾಗಲಿ ವಿಷ್ಣುನ ಸಹಿತಾನಾಂ ಹೇ ಸಂಯೋಗೋ ಅಧ್ಯಾತ್ಮಮೇಷ ಹಿ ಶಿವಾದೀನಾಂಚ ಸರ್ವೇಷಾಂ ಮನಸ್ತ್ವಂ ಗಚಿತ ಪುರಃ ಗಚಿತಂ ಪುರಃ ಟಿಪ್ಪಣಿ ಯಜ್ಞಾದಿ ಸಾಧನ ಇದು ಅಗ್ನಿ ಅಧ್ಯಾತ್ಮಂ ವಾಗಖ್ಯ ಸೂರ್ಯೋ ಅಧ್ಯಾತ್ಮಂ ಚಕ್ಷು ಚಂದ್ರ ಅಧ್ಯಾತ್ಮಂ ಯಜ್ಞಾದಿ ಸಾಧನ ವಿಷಯ ಯನ್ಮನಃ ತತ್ ಪ್ರಕೀರ್ತಿತಃ ಅಗ್ನಿ ಅಧ್ಯಾತ್ಮಂ ವಾಗಾಖ್ಯ ಸೂರ್ಯ ಅಧ್ಯಾತ್ಮಂ ಚಕ್ಷು ಅಗ್ನಿರ ಅಧ್ಯಾತ್ಮಂ ವಾಕ್ ಆಮೇಲೆ ಸೂರ್ಯ ಅಧ್ಯಾತ್ಮಂ ಚಕ್ಷು ಚಂದ್ರ ಅಧ್ಯಾತ್ಮಂ ಯಜ್ಞಾದಿ ಸಾಧನ ವಿಷಯ ಯನ್ಮನಃ ತತ್ ಪ್ರಕೀರ್ತಿತಃ ಇಂದ್ರಸ್ತು ಸಾಕ್ಷಾತ್ ಯಜ್ಞಾದಿ ವಿಷಯ ಮನಃ ಇತಿ ಭೇದ ಇತಿ ಭಾವ ಅದರಲ್ಲಿ ಮನಸ್ಸಿಗೆ ಅನೇಕ ವಿಧವಾದ ವಿಭಾಗಗಳಿವೆ ಇಂದ್ರ ಯಜ್ಞಾದಿ ವಿಷಯವಾದಂಥ ಮನಸ್ಸು ಬಂದಾಗ ಇಂದ್ರದೇವರು ಅದಕ್ಕೆ ಅಭಿಮಾನಿಗಳು ಅಂತ ಅರ್ಥ ಚಂದ್ರೋ ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರಾಹ ಚಂದ್ರ ಮಿತ್ರ ಯಮ ವರುಣ ಕುಬೇರ ಎಲ್ಲ ದಿಗಭಿಮಾನಿ ದೇವತೆಗಳು ಸರ್ವೇ ಅಧ್ಯಾತ್ಮಂ ಶ್ರೋತ್ರಾಭಿಮಾನಿನ ಇತ್ಯನ್ವಯ ಇವರೆಲ್ಲ ಕೂಡ ಶ್ರೋತ್ರಾಭಿಮಾನಿಗಳು ಚಂದ್ರಾದಿಗಳು ಕಾಮ್ಯಶಾಸ್ತ್ರ ಕಾಮ್ಯಶಾಸ್ತ್ರಂ ಅರ್ಥೋ ವಿಷಯೋ ಯಶ್ಚ ತತ್ ಕಾಮ್ಯಶಾಸ್ತ್ರ ಶಾಸ್ತ್ರಾರ್ಥಂ ಏವಂ ಉತ್ತರತ್ರ ಅಲ್ಲೊಂದು ಮಾತಿದೆ ಅಗ್ನಿಶ್ಚ ಮಿತ್ರವರುಣೌ ಅಧಿದೈವಂ ಸಏವ ಪುರುಷರೂಪತ್ವಾದ್ ಏತಾವತ್ ಕಥಿತಂ ಭವೇತ್ ತಾತ್ಪರ್ಯಾತ್ ಸರ್ವವೇದೈಶ್ಚ ಶ್ರೋತ್ರಂತು ವರುಣ ಕಾಮ್ಯಶಾಸ್ತ್ರಾರ್ಥ ಶಾಸ್ತ್ರಾರ್ಥಂ ಮಿತ್ರ ಏವ ಚ ಎರಡಿದೆ ಕಾಮ್ಯಶಾಸ್ತ್ರಾರ್ಥ ಇವತ್ತೆಲ್ಲ ಓದ್ತಿರೋದ ಲೌಕಿಕ ವಿದ್ಯೆಗಳೆಲ್ಲ ಏನವು ಕಾಮ್ಯಶಾಸ್ತ್ರಾರ್ಥಗಳು ಅದಕ್ಕೆ ಕಾಮ್ಯಶಾಸ್ತ್ರಾರ್ಥಂ ಏವಂ ಉತ್ತರತ್ರ ಅದಕ್ಕೆಲ್ಲ ಕೂಡ ಶ್ರೋತ್ರಾಭಿಮಾನಿಗಳಲ್ಲಿ ಅನೇಕ ವಿಧ ಇದ್ದಾರೆ ಅದರಲ್ಲಿ ಕೆಳಗಿನವರು ಬರ್ತಾ ಹೋದಂತೆ ಕಾಮ್ಯಶಾಸ್ತ್ರಾರ್ಥಕ್ಕೆ ಮೇಲಿನವರು ಬರ್ತಾ ಹೋದಂತೆ ಮೋಕ್ಷಶಾಸ್ತ್ರಾರ್ಥಕ್ಕೆ ಸಯೇಷ ಪ್ರಹಿತಾಂ ಸಂಯೋಗೋ ಅಧ್ಯಾತ್ಮಂ ಇತ್ಯೇತತ್ ವ್ಯಾಚಷ್ಟೇ ವಿಷ್ಣುನಾ ಇತಿ ಏತೇನ ಪ್ರಹಿತಾನಾಮಿತ್ಯಸ್ಯ ಪ್ರಹಿತಾನಾಮಿತ್ಯರ್ಥ ಉಕ್ತಃ ಹೀಯತ್ತೇನ ಸ ಪ್ರಸಿದ್ಧ ಇತಿ ವ್ಯಾಖ್ಯಾತಂ ಯದುಕ್ತಂ ಪೂರ್ವಂ ದೇವೋಪಾಸ್ಯತ್ವೇನ ಸರ್ವದೇವಾಧಿಪತಿತ್ವಂ ತತ್ ಸರ್ವವೇದ ತಾತ್ಪರ್ಯ ಗೋಚರತ್ವಾತ್ ಸಿದ್ಧಮಿತ್ಯುಚ್ಯತೆ ಇಮಾ ದೇವತಾ ಇತಿ ಏನು ಹೇಳಿದರು ಹೀ ಇತ್ಯನೇನ ಸಹ ಪ್ರಸಿದ್ಧ ಇತಿ ವ್ಯಾಖ್ಯಾತ ಯದುಕ್ತಂ ಪೂರ್ವಂ ದೇವೋಪಾಸ್ಯತ್ವೇನ ಸರ್ವದೇವಾಧಿಪತಿತ್ವಂ ಎಲ್ಲ ದೇವತೆಗಳಿಂದ ಉಪಾಸ್ಯನಾಥರಿಂದ ಮಹಾವಿಷ್ಣುವು ಸರ್ವದೇವಾಧಿಪತಿಯಾಗಿದ್ದಾನೆ ಅಂತ ಏನು ಹೇಳಿತ್ತು ಅದು ಸರ್ವವೇದ ತಾತ್ಪರ್ಯ ಗೋಚರತ್ವಾ ಸಿದ್ಧಮಿತ್ಯುಚ್ಯತೆ ಸಕಲ ವೇದಗಳ ತಾತ್ಪರ್ಯದಿಂದ ಸಿದ್ಧವಾಗಿರ್ತಕ್ಕಂಥ ವಿಚಾರ ಪೂರ್ಣ ಜ್ಞಾನ ಸ್ವರೂಪತ್ವಾತ್ ಏತಾವಾನ್ ಕಥಿತಂ ಭವೇತ್ ತಾತ್ಪರ್ಯಾತ್ ಸರ್ವವೇದೈಶ್ಚ ಕೊನೆ ವಾಕ್ಯ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಇವೆಲ್ಲ ಮಾತುಗಳು ಸ್ಪಷ್ಟ ಮಾಡಿರ್ತಕ್ಕಂಥ ಅಂಶ ಮುಂದೆ ಇಮಾ ದೇವತಾ ಅಂತಿದೆ ಅದ ಉ ಅದ ಏವ ಅಲ್ಲಿ ಅದ ಉ ಅಂತಿದೆ ಅದ ಉ ಅಂದರೆ ಉ ಅಂದರೆ ಏವ ಅಂತ ಅರ್ಥ ಅದೇ ಅಂತ ಅರ್ಥ ಅದು ಅದ ಅಂದರೆ ಅದು ಹೂ ಅಂದರೆ ಏವ ಅದೇ ನಾರಾಯಣಾಖ್ಯಂ ಬ್ರಹ್ಮ ಇವ ಅಧಿದೈವತಂ ದೈವತೋತ್ತಮಂ ಅಧಿದೈವತ ಶಬ್ದ ಅಧ್ಯಕ್ಷ ಇದ್ದ ಹಾಗೆ ಅಧಿದೈವತ ಎಲ್ಲ ದೇವತೆಗಳ ಮೇಲಿರೋ ಅಧಿದೈವತ ಯಾರ ಅಧಿದೈವತ ಅಂದರೆ ನಾರಾಯಣಾಖ್ಯಂ ಬ್ರಹ್ಮೈವ ಅಧಿದೈವತಂ ದೈವತೋತ್ತಮಂ ಕುತಃ ಆವಿಹಿ ಆ ಸಮಂತಾತ್ ವಿಜ್ಞಾನ ರೂಪಂ ಪೂರ್ಣ ಜ್ಞಾನ ಸ್ವರೂಪಂ ಇತಿ ಯಾವತ್ ಪರಮಾತ್ಮ ಎಂತ ಹೆಸರು ಆವಿಹಿ ಆವಿಹಿ ಅಂತ ಕರೆ ಏನು ಆವಿಹಿ ಅಂದರೆ ಏನು ಅರ್ಥ ಹೇಳ್ತಾರೆ ಆ ಮತ್ತು ವಿ ಎರಡಿದೆ ಅಲ್ಲಿ ಆ ಅಂದರೆ ಸಮಂತಾತ್ ವಿ ಅಂದರೆ ವಿಜ್ಞಾನ ರೂಪಂ ಆ ವಿ ಅಂದರೆ ಪೂರ್ಣ ಜ್ಞಾನ ಸ್ವರೂಪಂ ಇತಿ ಯಾವತ್ ಅವೆಲ್ಲ ವೇದದಲ್ಲಿ ಉಪನಿಷತ್ತುಗಳಲ್ಲಿ ರಹಸ್ಯವಾಗಿ ಮಾಡ್ತಕ್ಕಂಥ ಕೋಡ್ ವರ್ಡ್ಗಳಿದ್ದಾಗ ಅವೆಲ್ಲ ವಿ ಗತಿ ವ್ಯಾಪ್ತಿ ಪ್ರಜನಾ ಕಾಂತಿ ಅತ್ತೆ ಅಸನ ಖಾದನೇಶು ಇತಿ ಧಾತು ವಿ ಶಬ್ದಕ್ಕೆ ವಿಜ್ಞಾನ ಅಂತ ಅರ್ಥ ಹೇಗೆ ಮಾಡಿದರೆ ಅಂದರೆ ವಿ ಧಾತುವಿಗೆ ಅರ್ಥ ಇದೆ. ಗತಿ, ವ್ಯಾಪ್ತಿ, ಪ್ರಜನ, ಕಾಂತಿ, ಅಸನ, ಖಾದನ, ಇಷ್ಟು ಅರ್ಥ ಇದೆ. ಅದರಲ್ಲಿ ವಿ ಅಂದರೆ ಗತಿ ಅಂತ ಅರ್ಥ ಇದೆ. ಗತಿ ಅಂದರೆ ಜ್ಞಾನ. ಏ ಗತ್ಯರ್ಥಕ ತೇ ಜ್ಞಾನಾರ್ಥಕ. ಆದ್ದರಿಂದ ಆ ಪೂರ್ಣ ವಿ ವಿಜ್ಞಾನ, ಆ ವಿ ಪೂರ್ಣ ವಿಜ್ಞಾನ ಸ್ವರೂಪ ಅಂತ ಅರ್ಥ. ಆ ವಿರಧಿ ದೈವತ ಮಿತ್ತೇ ತತ್ವದುಕ್ತಂ ಭವತಿ ಏವಕಾರ ವ್ಯಾವರ್ತ್ಯಂ ಉಕ್ತಂ ಮಮೀ ವಾಗಾದ್ಯ ದೇವತಾ ಇತಿ ವಾಗಾದೀನಿ ದೈವ ದೇವತಾ ಮಾತ್ರಾಣಿ ಇತ್ಯರ್ಥ. ವಾದಾದಿಗಳೆಲ್ಲ ಬರೀ ದೇವತೆಗಳು, ವಿಷ್ಣು ಅಧಿದೇವತೆ, ದೇವತೆಗಳು ಅಧಿದೇವತೆಗಳು. ದಿವ್ಯತೆ ಅರ್ಥಸ್ಯ ಜ್ಞಾನಸ್ಯ ಪೂರ್ಣತ್ವಾದಿತ್ತೇ ತತ್ ಪ್ರಮೇಯಂ ತೈಹಿ ವೇದೈಹಿ ತಾತ್ಪರ್ಯಾದುಕ್ತಂ ಭವತಿ ಇತ್ಯರ್ಥಂ ಅಭಿಪ್ರೇತ್ಯ ವ್ಯಾಚಷ್ಟೇ. ದಿವ್ಯತೆರರ್ಥಸ್ಯ ಜ್ಞಾನಸ್ಯ ಪೂರ್ಣತ್ವಾದಿ ಪೂರ್ಣತ್ವ. ಇಲ್ಲಿ ವೇದ ದೇವ ಅಂತ ಪದ ಇದೆ. ದೇವಾನ್ನ ಅಧಿದೈವ ಅಂತ ಅಧಿದೈವತಮ್ಮ ಪದ ಇದೆ. ದೇವ ಶಬ್ದ ಕೂಡ ದಿವ್ ಕ್ರೀಡಾಯಾಮತ ಧಾತುವಿನಿಂದ ಬಂದಿದೆ. ಅದಕ್ಕೂ ಕೂಡ ಜ್ಞಾನ ಅಂತ ಅರ್ಥ ಇದೆ. ಅಧಿದೈವ ಅಂದರೆ ಜ್ಞಾನಿಗಳಲ್ಲಿ ಮೇಲಿರತಕ್ಕಂಥವನು ಅಂತ ಅರ್ಥ ಬರೋದ್ರಿಂದ ಸ್ಪಷ್ಟವಾಗಿ ಆವಿ ಅಂದರೂ ಪೂರ್ಣಜ್ಞಾನ ಸ್ವರೂಪ ಅಂತ ಅರ್ಥ. ಅಧಿದೈವತ ಅಂದರೂ ಕೂಡ ಪೂರ್ಣಜ್ಞಾನದಲ್ಲಿ ಪರಿಪೂರ್ಣ ಜ್ಞಾನ ಆದವನು ಅಂತ ಅರ್ಥ. ಈಗ ದೇವರ ಎಲ್ಲ ಅರ್ಥದಲ್ಲೂ ಕೂಡ ಜ್ಞಾನ ಆನಂದ ಎಲ್ಲ ಗೊತ್ತು ಕೊಟ್ಟು ಹೇಳಬೇಕು ಯಾವಾಗಲೂ. ಹೀ ವಿಘ್ನ ಶಿವಾದೀನಾಂ ಇತ್ಯಾದಿನಾ ವೇದಶ್ಚೈತ್ಯನೇನ ಮುಂದೆ ಹೇಳ್ತಾರೆ. ಶಿವಾದೀನಾಂ ಇತ್ಯಾದಿನಾ ವೇದಶ್ಚೈತ್ಯಂತೇನ. ಶಿವಾದೀನಾಂ ಅಂತ ಶುರು ಮಾಡಿಬಿಟ್ಟು ಮತ್ತು ಕೊನೆಗೆ ಹೇಳಿದ ಸರ್ವ ವೇದಶ್ಚನಲ್ಲಿವರೆಗೂ ಇಷ್ಟು ಅರ್ಥ ಬಂದಿದೆ ಅಂತ ತಿಳಿಸಿದೆ. ಇಮಾ ದೇವತಾಃ ಇತ್ಯತ್ರ ಉಕ್ತಾನಾಂ ಅಜ್ಞಾದೀನಾಮೇವ ನ ಗ್ರಹಣಂ ಕಿಂತು ಮನೋಭಿಮಾನಿತ್ವೇನ ಪೂರ್ವ ಖಂಡೋಕ್ತಾನಾಂ ಶಿವಾದೀನಾಮಪೀತಿ ಭಾವೇನ ಮನೋಭಿಮಾನಿನಃ ಸಂಗೃಹಾತಿ ಶಿವಾದೀನಾಮಿತಿ. ಇಮಾ ದೇವತಾ ಅಂತ ವಾಕ್ಯ ಬಂತು. ಇಮಾ ದೇವತಾ, ಇಮಾ ದೇವತಾ ಅಂದರೆ ಈ ದೇವತೆಗಳು. ಈ ದೇವತೆಗಳು ಅಂದರೆ ಬರೀ ಅಜ್ಞಾದಿ ಕೆಳಗಿನ ದೇವತೆಗಳು ಅಂತ ಅರ್ಥ ಅಲ್ಲ. ಗರುಡಶೇಷ ರುದ್ರಾದಿ ಬ್ರಹ್ಮದೇವರವರಿಗೆ ಎಲ್ಲರನ್ನೂ ತಗೊಳ್ಬೇಕು ಅಂತ ಹೇಳಿದ್ರಿಂದ ಇವರೆಲ್ಲರೂ ಭಗವದಧೀನರು ಅಂತ ಅರ್ಥ. ಒಂದು ಸಾಮಾನ್ಯರು ಭಗವದಧೀನರಾದರೆ ಭಗವಂತನ ಸರ್ವೋತ್ತಮತ್ವ ಬರೋದಿಲ್ಲ. ಉತ್ತಮರೆಲ್ಲ ಭಗವದಧೀನರು ಅಂತ ಆದರೆ ಆಗ ಸರ್ವೋತ್ತಮತ್ವ ಬರುತ್ತಾದ್ದರಿಂದ ಶಿವಾದೀನಾಂ ಅಂತ ತಗೋಬೇಕು. ತಥಾಪಿ ಬ್ರಹ್ಮ ವಾಯುವೋ ದೇವತಾ ಮಾತ್ರತ್ವ ನರಭ್ಯತೆ ವಾಗಗ್ನಿ ಇತ್ಯಾದೋ ತಥಕಥನಾದಿತ್ಯತಃ ತಾಯೇತಾಹ ಶೀರ್ಷನ್ ಶ್ರೇಯಃ ಸ್ಥಿತಾಹ ಇತ್ಯತ್ರ. ಆಗ ಬ್ರಹ್ಮವಾಗಿ ಎಲ್ಲಿ ತಗೋಬೇಕು ಅಂತ ಕೇಳಿದರೆ ತಾಯೇತಾ ಶ್ರೀಯ ಶೀರ್ಷನ್ ಶ್ರೇಯಃ ಸ್ಥಿತಾಹ ಇತ್ಯತ್ರ ಚಕ್ಷುರಾದಿಭಿಸ್ ಸಹ ಪ್ರಾಣಸ್ಯ ಪ್ರಕೃತತ್ವಾತ್. ಚಕ್ಷುರಾದಿ ಇಂದ್ರಿಯಗಳ ಜೊತೆಗೆ ಪ್ರಾಣದೇವರನ್ನು ಕೂಡ ಅಲ್ಲಿ ಗ್ರಹಣ ಮಾಡಿರೋದ್ರಿಂದ ಇಮಂ ಬ್ರಹ್ಮ ಇಮಂ ಪುರುಷಂ ಇತಿ ಪುರುಷ ಪದೇನ ಬ್ರಹ್ಮಣೋಪಿ ಪ್ರಕೃತತ್ವಾತ್ ಇಮಾ ಇತಿ ತಯೋರಪಿ ಪರಾಮರ್ಶ ಇತಿ ಭಾವೇನಾಹ ಏತಾ ಸರ್ವ ಇತಿ. ಅವರೂ ಸೇರ್ಕೊಂಡು ಬಿಡೋದ್ರಿಂದ ಒಬ್ಬ ದೇವತೆ ಎಕ್ಸೆಪ್ಷನ್ನೇ ಇಲ್ಲ. ಎಲ್ಲರೂ ಭಗವದ್ಧೀರು ಎಂಬುದು ಹಿಂದೆ ಬಂದಿರೋ ಪ್ರಸಂಗದಲ್ಲಿ ಶುರು ಮಾಡಿದರು. ಅಗ್ನಿ ವಾಕ್ಯಲ ಶುರು ಮಾಡಿಕೊಂಡು ಬ್ರಹ್ಮಾದಿಗಳ ರುದ್ರಾದಿ ಮನಸ್ಸನ್ನು ತಗೊಂಡು ಆ ಬ್ರಹ್ಮಾದಿಗಳನ್ನು ತಗೊಂಡಿರೋದ್ರಿಂದ ಯಾರನ್ನೂ ಬಿಟ್ಟಿಲ್ಲ. ಎಲ್ಲರ ಮೇಲೆ ಅಧಿದೇವತೆಯಾಗಿ ಪರಮಾತ್ಮ ಇದ್ದಾನೆ. ಜ್ಞಾನಿನು ಮುಕ್ತಿರ್ನೀಯತ. ಮುಂದಿನ ಅಂಶ ಲಕ್ಷ್ಮೀದೇವಿ ಯಾವಾಗಲೂ ಲಕ್ಷ್ಮೀದೇವಿ ನಾರಾಯಣ ಪತ್ನಿ ಅಂದ ಮೇಲೆ ಮತ್ತೆ ಪ್ರತ್ಯೇಕ ಹೇಳೋ ಕಾರಣನೇ ಇಲ್ಲ. ನಾರಾಯಣ ಪತ್ನಿ ಅಂತ ಹೇಳಿದ ಮೇಲೆ ಪತ್ನಿ ಪತಿ ಅಧೀನ ಅನ್ನೋ ರಾಜಕ್ಕಿದ್ದಾಗ ಯಾವ ಕಾಲಕ್ಕೂ ಪ್ರತ್ಯೇಕ ಹೇಳೋ ಕಾರಣ ಬರೋದೇ ಇಲ್ಲ. ಮತ್ತೆ ಎಲ್ಲರೂ ಒಂದು ಕಡೆ ಹೇಳಿದ್ರೆ ಅವನು ಸೇರಿಸ್ಕೊಂಡ್ಬಿಟ್ರು ಆಗೋಯ್ತು. ಏತದ್ ಭಸ್ಮ ವೈ ತದ್ ವಿದ್ವಾನಾಹ ಹಿರಣ್ಯವದನ್ ವೈದೋ ನ ತಸ್ಯ ಈಶೇ ಅಯಂ ಮಹ್ಯಂ ನ ದದ್ಯುರಿತಿ ಪ್ರಹಿತಾವ ಅಹಮಧ್ಯಾತ್ಮಂ ಸಂಯೋಗಂ ನಿವಿಷ್ಟಂ ವೇದ ಏತತ್ಥ ತತನೀಶಾನಾನಿ ಅವಾ ಅಸ್ಮೈ ಭೂತಾನಿ ಬಲಿಂ ಹರಂತಿ ಯ ಏವಂ ವೇದ. ಏತದ್ಧ ಸ್ಮ ವೈ ತತ್ ವಿದ್ವಾನ್ ಆಹ ಹಿರಣ್ಯದನ್ ಬೈದ. ಬೈದ ಅಂತ ಒಬ್ಬ ಮುನಿ, ಹಿರಣ್ಯದನ್ ಅಂತ ಬೇದರ ಮಗ ಆಗಿದ್ದಕ್ಕೆ ಬೈದ, ಹಿರಣ್ಯದನ್ ಅಂತ ಹೆಸರು. ನತಸ್ಯ ಈಶೇ ಅಯಂ ಮಹ್ಯಂ ನ ದದ್ಯುರಿತಿ ಪ್ರಹಿತಾಂ ವಾಂ ಅಹಂ ಅಧ್ಯಾತ್ಮಂ ಸಂಯೋಗಂ ನಿವಿಷ್ಟಂ ವೇದ ಏತದ್ಧ ತನ ತತ್ ಅನೀಶಾನಾನಿ ಹವ ಅಸ್ಮೈ ಭೂತಾನಿ ಬಲಿಂಹರಂತಿ ಏವಂ ವೇದ. ಎಲ್ಲರೂ ಅನೀಶಾನಗಳು ಅಂದರೆ ಅಸಮರ್ಥರಾದವರು. ಅವರೆಲ್ಲ ಈಶಾನನಾದ ಪರಮಾತ್ಮನಿಗೆ ಬಲಿಂಹರಂತಿ ಪೂಜೆಯನ್ನು ಮಾಡ್ತಾರೆ ಎಂಬುದನ್ನು ಅವರು ಕಣ್ಣಾರೆ ಕಂಡಿದ್ದಾರೆ ಎಂದು ಋಷಿಗಳ ಅನುಭವವನ್ನು ಹೇಳ್ತಾರೆ. ಅಲ್ಲಿ ಈಶಾನ ಪ್ರಾಣದ ಪ್ರಾಣ ವಿಷ್ಣು ಸಹಸ್ರನಾಮದ ಪದಕ್ಕೆ ಅರ್ಥ ಬಂದಾಗಾಯಿತು. ಹೇಳ್ತಾರೆ ಅದನ್ನು ತಜ್ಜಾನನ್ ನವದನ್ ಮುನಿ ಹಿರಣ್ಯದನ್ ನಾಮ ಬೈದೋ ಭೂತೇಶ ಇಸುರಾನೃತೇ. ಇದಕ್ಕೆ ನೇರ ಅರ್ಥ ಇಡತಕ್ಕಂಥ ಪ್ರಮಾಣ ವಾಕ್ಯ. ತಜ್ಜಾನನ್ ಅವದನ್ ಮುನಿಹಿ ಇದನ್ನು ತಿಳ್ಕೊಂಡು ಜ್ಞಾನಿಗಳಾದ ಮುನಿ ಒಬ್ಬರು ಹೇಳಿದರು, ಹಿರಣ್ಯದನ್ ನಾಮ, ಹಿರಣ್ಯದನ್ ಅಂತವ್ರ ಹೆಸರು. ಬೈದಃ ಭೂತೇಶು, ಬೈದ ಅಂದರೆ ಬೇದ ಅಂಬವ್ರ ಮಗನಾಗಿದ್ದಕ್ಕೆ ಬೈದ ಅಂತ ಹೆಸರು. ಭೂತೇಶು ಹಿ ಸುರಾನೃತೇ ಮದಭೀಷ್ಟಂ ಮಮಾದಾತು ನೈವೇಷ್ಟೇ ಕಂಚನಾಂಜಸ. ಮೊದಲನೇದಾಗಿ ದೇವತೆಗಳನ್ನು ಬಿಟ್ಟರೆ ಮನುಷ್ಯರಿಗೆ ವಿಶೇಷ ಸಾಮ ಕೊಡೋ ಸಾಮರ್ಥ್ಯ ಇಲ್ಲ. ವಿಷ್ಣುನ ಪ್ರಹಿತಾನಾಂ ಹಿ ದೇವಾನಾಂ ಅಹಮುತ್ತಮ. ಆಮೇಲೆ ದೇವತೆಗಳಿಗೂ ಕೂಡ ಸ್ವಂತ ಕೊಡೋ ಶಕ್ತಿ ಇಲ್ಲ, ಎರಡೆರಡು. ಮನುಷ್ಯರಿಗೆ ಹೆಚ್ಚು ಕೊಡೋ ಶಕ್ತಿಯೇ ಇಲ್ಲ. ಇಂಡಿವಿಜುವಲ್ಸು ಕೋಟ್ಯಂತರ ರೂಪಾಯಿ ಇದು ಕೊಡೋಕ್ಕಾಗೋದಿಲ್ಲ, ಏನು ಗ್ರಾಂಟ್ಸ್ ಕೊಡೋಕ್ಕಾಗಿದ್ರೆ ಆನ್ಸರಬಲ್ ಆಗ್ತಾನೆ, ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಫಸ್ಟ್, ಗೊತ್ತಾಯ್ತಾ? ಆದರೆ ಸರ್ಕಾರ ಎಷ್ಟು ಕೊಟ್ಟರೆ ಯಾರು ಕೇಳೋದಿಲ್ಲ. ಅದು ದೇವತೆಗಳು ಕೊಡೋಷ್ಟು ಮನುಷ್ಯರು ಕೊಡೋಕ್ಕಾಗೋದಿಲ್ಲ. ದೇವತೆಗಳು ಕೂಡ ದೇವರು ಅನಗ್ರಹ ಹೇಳಿದ್ರು ಕೊಡೋಕ್ಕೆ ಬರೋದಿಲ್ಲ. ಅಂದರೆ ಯಾರೇ ಏನೇ ಕೊಟ್ಟರು ಕೂಡ ಯಾರಿಂದ ಬರಬೇಕದು? ದೇವರಿಂದನೇ ಬರಬೇಕು. ವಿಷ್ಣುನ ಪ್ರಹಿತಾನಾಂ ಹಿ ದೇವಾನ ಮಹಾಮುತ್ತಮಂ ವೇದ ಸಂಯೋಗ ಮಧ್ಯಾತ್ಮಂ ತಥೋ ಮುಕ್ತೌ ಯಥೇಷ್ಟ ಭುಗ್ ಶಾನ್ನೈ ವಾತ್ರಾಸ್ತಿ ಸಂದೇಹ ಸ್ವೇಚ್ಛಾ ವಿಹೃತಿರೇ ವಚ ಮನ್ನಿಷೇಧೇ ನ ಶಕ್ತೋಸ್ತಿ ಪ್ರೀತಾದೇ ವಾಹಿ ಮೇ ಸದಾ. ಅಂಥ ದೇವರ ಆರಾಧನೆ ಮಾಡಿ ಮುಕ್ತಿ ಹೋದ ಮೇಲೆ ಯಥೇಷ್ಟವಾಗಿರ್ಬೋದು. ಕಾಮಚಾರಿ ಎಂ ಎಂ ಸುಖಿ ಕಾಮಯ್ಯತೆ ಅರ್ಥ ಇರಬಹುದು. ದೇವತೆಗಳು ಅಡ್ಡಿ ಮಾಡೋದಿಲ್ಲ, ಅದಕ್ಕೆ ಅಂದರೆ ಅವರು ಅನುಗ್ರಹ ಮಾಡ್ತಾರೆ. ಸಾಮಾನ್ಯರಿಗೆ ಶಕ್ತಿ ಇಲ್ಲ, ದೇವತೆಗಳು ವಿರೋಧ ಮಾಡೋದಿಲ್ಲ, ದೇವರು ಕೊಡ್ತಾನೆ. ಹೀಗಾಗಿ ಮುಕ್ತಿ ಹೋದ ಬರ್ತಕ್ಕಂಥ ಪೂರ್ಣ ಸುಖ ಬೇರೇನೆಲ್ಲೂ ಬರೋದಿಲ್ಲ. ಮನ್ನಿಷೇಧೇ ನ ಶಕ್ತೋಸ್ತಿ, ಯಾರೂ ದೇವರ ಮುಕ್ತರನ್ನು ಅಡ್ಡಿ ಮಾಡಲಿಕ್ಕೆ ಬರೋದಿಲ್ಲ. ಪ್ರೀತಾ ದೇವಾಹಿ ಮೇ ಸದಾ. ಸಂಸಾರಾವಸ್ಥೆಯಲ್ಲಿ ಕೆಲವು ವಿಷಯ ಅಡ್ಡಿ ಮಾಡಲಿಕ್ಕೆ ಬರ್ತದೆ ದೇವತೆಗಳು. ಬೇಕಾದರೆ ಧ್ರುವ ಸಮಸ್ಯೆಗೆ ಅಂತ ಕೂತ್ಕೊಂಡ ಸಿಂಹಾದಿ ರೂಪದಲ್ಲಿ ವಿಘ್ನವನ್ನು ಮಾಡ್ತಾರೆ, ಆದರೆ ಮುಕ್ತಿಯಲ್ಲಿ ಏನು ಮಾಡೋದಿಲ್ಲ. ಅದಕ್ಕೆ ವಿಘ್ನ ಕಾರಣನೇ ಇಲ್ಲ, ಅಲ್ಲಿ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮುಗಿದೋಗಿದೆ, ಮುಕ್ತಿಗೆ ಒಂದು ಏನಾಗಿರುತ್ತೆ? ಈಗ ಟೆಸ್ಟೆಡ್ ಆದ್ದರಿಂದ ಮತ್ತೆ ಪರೀಕ್ಷೆ ಕೂಡ ಮಾಡೋದಿಲ್ಲ, ಸೇಫ್ ಆಗಿರುತ್ತೆ. ಅಧಿದೈವೇನ ಸಹಿತ ವಿಷ್ಣುನ ಪ್ರಭ ವಿಷ್ಣುನ ಏತದ್ಧಿ ತೇನ ಕಥಿತ ಮುನಿನ ತತ್ವವೇದಿನ. ಅಧಿದೈವೇನ ಸಹಿತ ವಿಷ್ಣುನ ಪ್ರಭ ವಿಷ್ಣುನ, ಅಧಿದೈವವಾದಂತಹ ಪ್ರಭ ವಿಷ್ಣುವಾದನ್. ಪ್ರಭ ವಿಷ್ಣು ಅಂದರೆ ಸಮರ್ಥ ಅಂತ ಅರ್ಥ. ವಿಷ್ಣುವಿನಿಂದ ಸಹಿತ ಕೂಡಿಕೊಂಡವರಾಗಿ ಅವರೆಲ್ಲ ಅನುಗ್ರಹ ಮಾಡೋದರಿಂದ ಏತದ್ದಿ ತೇನ ಕಥಿತ ಮುನಿನ ತತ್ವವೇದಿನ. ಎಂಥ ಮುನಿ ಹಿರಣ್ಯದನ್ನವರು ವಿದ್ವಾನ್ ಅಂತ ಕರೆದಿದ್ದಾರೆ. ವಿದ್ವಾನ್ ಅಂದರೆ ತತ್ವವೇದಿ ಅಂತ, ತತ್ವವನ್ನು ತಿಳ್ಕೊಂಡ್ರೆ ವಿದ್ವಾನ್ ಅಂತ ಕರೀತಾರೆ. ಅಧಿದೇವತೆ ಎಲ್ಲ ದೇವತೆಗಳ ಮೇಲೂ ಅಧಿದೇವತೆ, ಅಧ್ಯಕ್ಷ, ಅಧಿದೇವತೆ, ಅಧಿದೈವ ಎಲ್ಲ ಸಮಾನಾರ್ಥಕ ಪದಗಳು. ವಿಷ್ಣು ಪ್ರಹಿತ ದೇವಾನಾಂ ಯೋಗ ಮಧ್ಯಾತ್ಮ ಮಂಜಸ ವೇದ ತಂಚ ವಿಯುಕ್ತಾರಂ ಉಪಾಸ್ತೆ ವಿಷ್ಣು ಭವ್ಯಯಂ. ವಿಷ್ಣು ಪ್ರಹಿತ ದೇವಾನಾಂ ಯೋಗಂ ಮಧ್ಯಾತ್ಮ ಮಂಜಸ. ವಿಷ್ಣುವಿನಿಂದ ಪ್ರಹಿತರಾದ ದೇವತೆಗಳು, ಪ್ರೇರೇಪಿತರಾದ, ನಿಯುಕ್ತರಾದ ದೇವತೆಗಳು ಮಾಡ್ತಾರೆ ಹೊರತು ಯಾವ ದೇವತೆಗೂ ಸ್ವಂತ ಶಕ್ತಿ ಅಂತ ಇಲ್ಲ. ವೇದ ತಂಚ ನಿಯೋಕ್ತಾರಂ ಉಪಾಸ್ತೆ ವಿಷ್ಣು ಭವ್ಯಯಂ. ಆದ್ದರಿಂದ ನಿಯೋಕ್ತರವಾದ ವಿಷ್ಣುವನ್ನು ಎಲ್ಲ ದೇವತೆಗಳು ಕೂಡ ಉಪಾಸನೆ ಮಾಡ್ತಾರೆ ತಮ್ಮ ಸ್ವಾಮಿ ಅಂತ ಹೇಳಿ. ಏತಾದೃಶ ಉಪಾಸನಾಯಾಹ ಯೋಗ್ಯಸ್ಸನ್ ಸತತ್ರ ಸತತಂ ಸುಧೀಹಿ ಸ್ವಸ್ವಾಮ್ಯನ್ಯಾನಿ ಭೂತಾನಿ ಹರೇಯುರ್ ಬಲಿಮಸ್ಯಹಿ. ಏತಾದೃಶ ಉಪಾಸನಾಯಾಹ ಯೋಗ್ಯಃ ಸನ್ ಸತತಂ ಸುಧೀಹಿ. ಇಂಥ ಉಪಾಸನೆ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಸುಧೀಹಿ ಸಾತ್ವಿಕ ಚೇತನಗಳಾಗಬೇಕು. ಅವರೇನು ಮಾಡ್ತಾರೆ? ಸ್ವಸಾಮ್ಯ ಅನ್ಯಾನಿ ಸ್ವಸ್ವಾಮ್ಯನ್ಯಾನಿ ಭೂತಾನಿ ಹರೇರು ಬಲಿಮಸ್ಯಹಿ. ತನಗಿಂತ ಮೇಲಿರ್ತಕ್ಕಂಥವರೆಲ್ಲ ಕೂಡ ಬಿಟ್ಟುಬಿಟ್ಟು ಕೆಳಗಿನವರೆಲ್ಲ ಇಂಥವನಿಗೆ ಗೌರವ ಕೊಡ್ತಾರೆ. ಯಾರು ದೇವರ ಆರಾಧನೆ ಸರಿಯಾಗಿ ಮಾಡ್ತಾರೆ ಅದು ಉಳಿದವರು ಆರಾಧನೆ ಮಾಡ್ತಾರೆ. ಉಳಿದವರು ಒಂದು ದೊಡ್ಡವರು ಮಾಡ್ತಾರೆ ಅಂತಲ್ಲ. ಸ್ವಸ್ವಾಮಿ ಅನ್ಯಾನಿ, ತಮ್ಮ ಸ್ವಾಮಿಗಳು ಅಂತ ಯಾರಿದ್ದಾರೆ, ಒಡೆಯರು ಅಂತ ಯಾರಿದ್ದಾರೆ, ಉಳ್ಬಿಟ್ಟು ಉಳಿದವರಿಂದ ಯಾತಕ್ಕೆ ಪಾತ್ರನಾಗ್ತಾನೋ ಅವನು ಗೌರವಕ್ಕೆ ಪಾತ್ರನಾಗ್ತಾನೆ. ಯಾರೋ ಹರಿಸರ್ವೋತ್ತಮತ್ವವನ್ನು ತಿಳಿದು ಉಳಿದೆಲ್ಲ ದೇವತೆಗಳು ಪರಮಾತ್ಮನ ಆಜ್ಞಾಧಾರಕರು ಅಂತ ತಿಳಿದು ಅವರನ್ನು ಸರಿಯಾಗಿ ಆರಾಧನೆ ಮಾಡಿದಾಗ ದೇವರ ಅನುಗ್ರಹದಿಂದ ಮುಕ್ತಿ ಹೋದ ಮೇಲೆ ನಾವು ಸ್ವೇಚ್ಛೆಯಿಂದ ನಿಶ್ಚಿಂತೆಯಾಗಿರಬಹುದು ಅಂತ ತಿಳ್ಕೊಂಡು ಉಪಾಸನೆ ಮಾಡ್ತಕ್ಕಂಥವನಿಗೆ ಮುಕ್ತಿಯಲ್ಲಿ ಕೂಡ ಕಣಗಿನವರೆಲ್ಲರಿಂದನೂ ಕೂಡ ಅವನು ಪೂಜಿತನಾಗ್ತಾನೆ. ಮುಕ್ತಸ್ಯ ವೈಷ್ಣವೇ ಲೋಕೇ ಮುಕ್ತಾನಿ ಚರ ಸಂಶಯ. ಮುಕ್ತಸ್ಯ ಮುಕ್ತನಿಗೆ ವಿಷ್ಣು ಕೂಡ ಹರೇಹು ಬಲಿಮಸ್ಯಹಿ ಮುಕ್ತಸ್ಯ. ಮುಕ್ತನಾದ ವ್ಯಕ್ತಿ ಮಾಡ್ತಾರೆ ಪೂರ್ತಿ ತಿಳ್ಕೊಂಡವರು ಬ್ರಹ್ಮದೇವರಾದ್ದರಿಂದ ಮುಕ್ತಿಯಲ್ಲೂ ಬ್ರಹ್ಮದೇವರಿಗೆ ಎಲ್ಲರೂ ಏನು ಮಾಡ್ತಾರೆ? ಪೂಜೆ. ಸರ್ವೇ ದೇವ ಅಸ್ಮೈ ಬಲಿಮಾಹ ಅಂತ ಹೇಳಿಬಿಟ್ಟಿದ್ದಾರೆ. ಮುಕ್ತಿಯಲ್ಲೂ ಕೂಡ ಬ್ರಹ್ಮದೇವರಿಗೆ ಎಲ್ಲ ದೇವತೆಗಳು ಕೂಡ ಅಂದರೆ ತಾರತಮ್ಯ ಇದೆ ಅಂತ ಆಯ್ತಾಗ ತಾರತಮ್ಯದವರು ಒಬ್ಬರು ಇನ್ನೊಬ್ರು ಪೂಜೆ ಮಾಡೋ ಕಾರಣ ಬರೋದಿಲ್ಲ. ಇತ್ತೇತ ಧ್ಯಾನ ಯೋಗ್ಯಾಶ್ಚ ಮನಯೋ ದೇವತಾಸ್ತಥಾ. ಇಂಥ ಒಂದು ವಿಶೇಷ ಧ್ಯಾನ ಮಾಡತಕ್ಕಂಥ ಅಧಿಕಾರಿಗಳು ಮುನಿಗಳು ಮತ್ತು ದೇವತೆಗಳು. ಮಾನುಷ ಜ್ಞಾನ ಮಾತ್ರೇಣ, ಮನುಷ್ಯರು ತಿಳ್ಕೊಂಡ್ಬಿಟ್ರೆ ಸಾಕಷ್ಟೇ ವಿಷಯಗಳನ್ನು ಉಪಾಸನೆ ಮಾಡೋದು ಅವರು, ತಿಳ್ಕೊಡೋದು ಇವರು. ಹೇಳಿದ್ನಲ್ಲ ಕೆಲವು ವಿಷಯ ನಾ ತಿಳ್ಕೊಂಡು ಬಿಟ್ಟರೆ ಸಾಕು, ಕೆಲವನ್ನ ಏನು ಮಾಡಬೇಕು ಅವರು ಪ್ರಾಕ್ಟಿಕಲ್ಲೇ ಮಾಡಿ ತೋರಿಸ್ಬೇಕು, ಉಪಾಸನೆ ಮಾಡಬೇಕು. ಜ್ಞಾನ ಮಾತ್ರೇಣ ಸ್ವಾವರೈಹಿ ಪೂಜ್ಯತಾಮಿಯುಹು. ನೋಡಿ, ಮಾನುಷ ಜ್ಞಾನ ಮಾತ್ರೇಣ ಸ್ವಾವರೈಹಿ ಪೂಜ್ಯತಾಮಿಯುಹು. ಈ ತತ್ವ ಯಾರು ತಿಳ್ಕೊಂಡ್ಬಿಡ್ತಾರೋ ಅವ್ರು ಮನುಷ್ಯರಾಗಿದ್ದರೂ ಕೂಡ ತಮಗಿಂತ ಕಡಿಮೆಯವರಿಂದ ಪೂಜ್ಯರಾಗ್ತಾರೆ. ಮುಕ್ತ ಮುಕ್ತೈರ್ ಮುಕ್ತಿ ಯೋಗ್ಯಾ ಹಿ ಶಾಸ್ತ್ರಸ್ಯ ನಿರ್ಣಯ. ಮುಕ್ತಿಯೋಗ್ಯರಾದ ಮನುಷ್ಯರು ಉಪಾಸನೆ ಮಾಡಿದರೆ ಸಂಸಾರಾವಸ್ಥೆಯಲ್ಲೂ ಕೂಡ ಕೆಳಗಿನವರಿಗಿಂತ ಮೇಲಿರ್ತಾರೆ, ಮುಕ್ತಿ ಅವಸ್ಥೆಯಲ್ಲೂ ಕೂಡ ಕೆಳಗಿನಿಂದ ಮೇಲಿರ್ತಾರೆ. ಅದು ಸ್ಟೂಡೆಂಟ್ ಆಗಿದ್ದಾಗಲೂ ಮೇಲಿರ್ತಾರೆ, ಕೆಲಸನೂ ಒಳ್ಳೆ ಸಿಗುತ್ತೆ ಅಂತಾರಲ್ಲ ಹಾಗೆ. ಸ್ಟೂಡೆಂಟ್ ಆಗಿದ್ದಾಗ ಕ್ಲಾಸ್ನಲ್ಲಿ ಬುದ್ಧಿವಂತ ಅನಿಸ್ಕೊಳ್ಳೋದು, ರ್ಯಾಂಕ್ ಬರೋದೆಲ್ಲ ಇಲ್ಲಿ ಗೌರವ, ಆಮೇಲೆ ಒಳ್ಳೊಳ್ಳೆ ಕೆಲಸ ಸಿಗೋದು ಮುಂದೆ ಗೌರವ. ಒಟ್ಟಿನ ಮೇಲೆ ಈ ಥರ ಜ್ಞಾನಕ್ಕೆ ಯಾವಾಗಲೂ ಏನಿರುತ್ತೆ, ತನ್ನ ಗುಂಪಿನವರನ್ನು ಮೀರಿಸ್ತಕ್ಕಂಥ ಶಕ್ತಿ ದೇವರು ಕೊಡ್ತಾನೆ. ಅದು ಎಲ್ಲ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಂತ, ವಿಶ್ವ ಸರ್ವೋತ್ತಮತ್ವ, ಇವಳು ದೇವತೆಗಳು ದೇವರ ಅಧೀನ, ಮುಕ್ತಿ ಕೊಡೋ ಶಕ್ತಿ ಅವರಿಗಿಲ್ಲ, ದೇವರು ಮುಕ್ತಿ ಕೊಡ್ತಾನೆ. ಮುಕ್ತಿ ಕೊಟ್ಟಮೇಲೆ ವೈಕುಂಠಕ್ಕೆ ಹೋದ್ಮೇಲೆ ಕೂಡ ಬೇರೆ ದೇವತೆಗಳು ಇವರಿಗಿಂತ ಸಮರ್ಥರಾದರೂ ಅಡ್ಡಿ ಮಾಡೋದಿಲ್ಲ, ಅದಕ್ಕೆ ಅಡ್ಡಿಗೆ ಕಾರಣನೇ ಇಲ್ಲ. ಆದ್ದರಿಂದ ಅಲ್ಲೂ ತಾರತಮ್ಯ ಇದ್ದು ಸುಖವಾಗಿರ್ತಾನೆ ಅಂತೆಲ್ಲ ತಿಳ್ಕೊಳ್ಳೋದು ಕೂಡ ದೊಡ್ಡ ತತ್ವ. ಅದು ಇವರೇನು ಮಾಡಿದ್ರು ಅದ್ವೈತಗಳೆಲ್ಲ ಕೂಡ ಭೇದನೇ ಇಲ್ಲ ಅಂತ ಹೇಳಿದ್ರು ಮುದ್ವೈತ ಕತೆ. ಈ ತತ್ವ ತಿಳ್ಕೊಳ್ಳೋಕೆ ಚಾನ್ಸೇ ಇಲ್ಲ, ತಾರತಮ್ಯ ಇಲ್ಲ ಅಂದರೆ ಅವರಿಗೂ ಇಲ್ಲ. ಸೊ ತಾರತಮ್ಯ ಜ್ಞಾನ ನಮಗಿಲ್ಲೂ ತಾರಕ, ಮುಕ್ತಿಯಲ್ಲೂ ತಾರಕ ಅಂತ ಹೇಳೋದಕ್ಕೆ ಇಷ್ಟು ಅನುಭವವನ್ನು ಹೇಳಿದ್ರು ಮುನಿ, ಅನುಭವವನ್ನೆಲ್ಲ ಹೇಳ್ತಾರೆ. ಸರ್ವೇಷಾಂ ವೇದಾನ ಮುಕ್ತಾರ್ಥೇ ತಾತ್ಪರ್ಯಮಿತ್ತೇ ತತ್ ಲಿಂಗೇನ ಫಲೇನ ಸಮರ್ಥ್ಯತೆ ಏತದ್ದಸ್ಮೈತಿ. ಸರ್ವೇಷಾಂ ವೇದಾನಾಂ ಉಕ್ತಾರ್ಥೇ ತಾತ್ಪರ್ಯ, ಎಲ್ಲ ವೇದಗಳಿಗೂ ಕೂಡ ಶ್ರೀಹರಿಯ ಅಧಿದೈವತ ಅನ್ನೋದರಲ್ಲಿ ತಾತ್ಪರ್ಯ ಅನ್ನೋದನ್ನು ಲಿಂಗೇನ ಫಲೇನ ಸಮರ್ಥ್ಯತೆ. ಲಿಂಗೇನ ಅಂದರೆ ಯುಕ್ತಿಯಿಂದ, ಯುಕ್ತಿ ಯಾವ ಯುಕ್ತಿ ಅಂದರೆ ಫಲ ಸಿಗುತ್ತಲ್ಲ ಅದರಿಂದ. ಫಲ ಜಾಸ್ತಿ ಇದ್ದಾಗ ತುಂಬ ಜನಕ್ಕೆ ದೊಡ್ಡ ಕೆಲಸ ಅವೆಲ್ಲ ಅರ್ಥ ಆಗೋದಿಲ್ಲ, ಇದು ಭಾರಿ ದೊಡ್ಡದೇ ಅಂತ ತಿಳಿಯೋದಿಲ್ಲ. ಅವರು ಎಷ್ಟು ಸಂಬಳ ಅಂತ ಕೇಳುವ ಹಾಗಿರೋ ದೊಡ್ಡ ಕೆಲಸ ಅಂತ ಹೇಳಿಬಿಡ್ತಾರೆ, ಅವ್ರ ಸಂಬಳದ ಮೇಲೆ ಯೋಚನೆ ಮಾಡ್ತಾರೆ, ಫಲದಿಂದ ತಿಳ್ಕೊಳ್ಳೋಕೆ ಬರುತ್ತೆ ನಮಗೆ. ಏತದ್ದಸ್ಮ ಇತಿ ತದೇ ತತ್ ಯುಕ್ತಿ ಯುಕ್ತಿ ಯುಕ್ತಿ. ಹಾಂ, ಇಲ್ಲಿ ಯಾವುದು ಪ್ರಸಂಗ ನೋಡಿಕೊಂಡು, ಪ್ರಸಂಗ ಸಾಮಾನ್ಯ ಲಿಂಗ ಅಂದರೆ ಯುಕ್ತಿ ಅವರು. ತದೇ ತತ್ ಪ್ರಮೇಯಂ ವಿದ್ವಾನ್ ಹಿರಣ್ಯ ತನ್ ವೇದ ನಾಮ ಋಷಿರಾಹ ಇತ್ಯರ್ಥ ತದ್ವ್ಯಾಚಷ್ಟೇ ತಜ್ಜಾನನ್ನಿತಿ ಕಿಂ ಮುನಿನಾ ಉಕ್ತಮೇತೆ ತದುಚ್ಯತೆ ನತಶ್ಚ ಈಶೇ ಅಯಮಿತ್ಯಾದಿನ ಏತದ್ದಸ್ಮ ಏತದ್ದ ತದಿತ್ಯಂತೇನ. ಅದಿಷ್ಟು ಕೂಡ ಮುನಿಗಳು ಹೇಳಿದ ದರ್ಶನ ಮಾಡಿದಂಥ ತತ್ವ. ವಿಷ್ಣುವಾದಯೋ ದೇವಾಹ ಮಹ್ಯಂ ಮುಕ್ತೌ ಫಲಂ ನ ದ್ಯುತ್ಯುಹು ಇತಿ ಯತ್ ತಸ್ಯ ತಥಾ ಕರಣಸ್ಯ ಅಯಂ ದೇವಾತಿರಿಕ್ತಃ ದೇವತಾತಿರಿಕ್ತಃ ಪ್ರಾಕೃತೋ ಜನಃ ನೇಶೇ ನೇಷ್ಠೇ. ಪ್ರಾಕೃತ ಜನಗಳಿಗೆ ಇವೆಲ್ಲ ಅರ್ಥ ಆಗೋದಿಲ್ಲ. ಪ್ರಹಿತಾಂ ವಿಷ್ಣುನ ಅಂತರ್ನಿಯಮನಾಯ ಆಜ್ಞಪ್ತಾನಾಂ ಅಂತಃಪ್ರೇರಿತಾನಾಂ ವಾ ದೇವಾನಾಂ ಅಹಂ ಅಧ್ಯಾತ್ಮಂ ವಿಭಕ್ತ್ಯರ್ಥೇ ಅವ್ಯಯೀ ಭಾವಃ. ಅವ್ಯಯೀ ಭಾವ ಸಮಾಸದಲ್ಲಿ ಬಂದಿದೆ, ವಿಭಕ್ತಿ ಸೇರಿಸ್ಕೊಂಡು ಓದಬೇಕು ಅಂತ ಅರ್ಥ. ಅವ್ಯಯೀ ಭಾವ ಅಂತ ಹೇಳಿದಾಗ ನಡೆಸಬಾರ್ದು ಅದನ್ನು. ಆದರೆ ಕೆಲವು ಅವ್ಯಯಗಳು ಹೇಗಿರುತ್ತೆ ಅಂದರೆ ವಿಭಕ್ತಿ ಅರ್ಥ ಕೊಡಾಗಿರುತ್ತೆ ಅಂಥ ಅವ್ಯಯ. ಆತ್ಮನಿ ಶರೀರೇ ನಿವಿಷ್ಟಂ ಸಂಯೋಗಂ ನಿಯಮ್ಯ ನಿಯಾಮಕ ಭಾವಲಕ್ಷಣಂ. ನಿಯಮ್ಯ ನಿಯಾಮಕ ಭಾವಲಕ್ಷಣ, ಮುಕ್ತಿಯಲ್ಲೂ ಕೂಡ ಎಲ್ಲರೂ ನಿಯಮ್ಯರು, ಪರಮಾತ್ಮ ನಿಯಾಮಕ, ಮತ್ತು ಕೆಳಗಿನವರು ನಿಯಮ್ಯರು, ಮೇಲಿನವರು ನಿಯಾಮಕ. ಇದು ಮುಖ್ಯವಾಗಿ ಅಲ್ಲಿ ಮುಕ್ತಿಯಲ್ಲೂ ತಾರತಮ್ಯನ ಒತ್ತಿ ಹೇಳ್ತಕ್ಕಂಥ ಭಾಗ ಇದು. ಆತ್ಮನಿ ಶರೀರೇ ನಿವಿಷ್ಟಂ ಸಂಯೋಗಂ ನಿಯಮ್ಯ ನಿಯಾಮಕ ಭಾವಲಕ್ಷಣಂ ಭಗವಾನ್ ಪೂಜ್ಯ ತೇ ಪೂಜಕಾಹ. ನಿಯಮ್ಯ ನಿಯಾಮಕ ಭಾವದ ರಿಸಲ್ಟ್ ಏನು ಅಂದರೆ ಭಗವಾನ್ ಪೂಜ್ಯ, ಯಾವ ನಿಯಮ್ಯ ಪೂಜ್ಯನಾಗ್ತಾನೆ, ನಿಯಮ್ಯ ನಿಯಾಮಕರು, ನಿಯಾಮಕ ಪೂಜ್ಯನಾಗ್ತಾನೆ, ನಿಯಮ್ಯರು ಏನಾಗ್ತಾರೆ ಪೂಜಕರಾಗ್ತಾರೆ. ನಿಯಮ್ಯರು ಪೂಜಕರು, ನಿಯಾಮಕ ಪೂಜ್ಯ. ಅದನ್ನೇ ಪೂಜ್ಯಾಹ ತೇ ಪೂಜಕ ಇತಿ ಪೂಜ್ಯ ಪೂಜಕ ಭಾವಲಕ್ಷಣಂ ವಾ ಸಂಬಂಧಂ ವೇದ. ಸರಿಯಾಗಿ ತಿಳ್ಕೊಂಡಿರಬೇಕು. ತಸ್ಮಾತ್ ಕಶ್ಚನ ನೇಷೇ ಇತ್ತೇತದ್ದಿ ತೇನ ಮುನಿ ನಾವುಕ್ತಮಿತ್ಯಭಿಪ್ರೇತ್ಯ ವ್ಯಾಚಷ್ಟೇ. ತಸ್ಮಾತ್ ಕಶ್ಚನ ನೇಷೇ ಇತ್ತೇತ, ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ ಮುಕ್ತಿ ಹೋದ ಮೇಲೆ. ಭೂತೇಷು ಇತ್ಯಾದಿನ ಏತದ್ಧಿತೇನ ಕಥಿತಮಿತ್ಯಂತೇನ ಅದಾತುಂ ಅದಾಪಯಿತುಂ ದೇವ ಯಥಾ ನದ್ಯುದ್ಯುಹು ತಥಾ ಕರ್ತುಮಿತಿ ಯಾವತ್ ತದಭೀಷ್ಟ ಫಲ ವಿವರಣಂ ಯಥೇಷ್ಟ ಬುಕ್ ಸ್ವೇಚ್ಛಾಭಿಹೃತಿ ರೀತಿ. ಯಥೇಷ್ಟ ಬುಕ್ ಆಗಿರ್ತಾನೆ ಮುಕ್ತಿಯಲ್ಲಿ, ಸ್ವೇಚ್ಛಾವಿಹಾರವನ್ನು ಮಾಡ್ತಾನೆ. ಅದನ್ನೇ ಎಂ ಎಂ ಸುಖಿ ಕಾಮಯತ ಅರ್ಥ ಮತ್ತು ಅದೇ ಅರ್ಥ ಅದಕ್ಕೆ. ಕುತೂ ಮತ್ತೆ ಹೇಳಬೇಕಾದ್ರೆ ಇದರಲ್ಲಿ ಸಂಕಲ್ಪಾದೇವತ ಶ್ರುತೇಹೇ ಸೂತ್ರ. ಕುತೂ ನ ಸಮರ್ಥ ಇತ್ಯತಃ ದೇವತಾ ಜ್ಞಾನಿತ್ವೇನ ತತ್ಪ್ರೀತಿಯುಕ್ತತ್ವಾದಿತ್ಯಾಹ. ದೇವತೆಗಳು ಭಾರಿ ಮೇಲಿನವರು, ಇವನಿಗೂ ವಿಘ್ನ ಮಾಡೋದಕ್ಕೆ ಸಮರ್ಥರಾಗೋದಿಲ್ಲ ಅಂದರೆ ಕೈಲಾಗೋದಿಲ್ಲ ಅಂತ ಅರ್ಥ ಅಲ್ಲ. ಅವರ ದೇವತಾ ಜ್ಞಾನಿತ್ವೇನ ತತ್ ಪ್ರೀತಿಯುಕ್ತತ್ವ ಅವರ ಅನುಗ್ರಹ ಸಂಪಾದನೆ ಮಾಡಿರೋದ್ರಿಂದ ಏನು ಮಾಡೋದಿಲ್ಲ, ಅವರು ಅಡ್ಡಿ ಮಾಡೋದಿಲ್ಲ. ಅವರು ಅವರಿಗೆ ಅಡ್ಡಿ ಮಾಡೋ ಸಾಮರ್ಥ್ಯ ಇದ್ದರೂ ಅಡ್ಡಿ ಮಾಡೋದಿಲ್ಲ, ಕೆಳದ್ರೆ ಅಡ್ಡಿ ಮಾಡೋ ಸಾಮರ್ಥ್ಯನೇ ಇಲ್ಲ. ಮೇಲಿರೋ ಸಾಮರ್ಥ್ಯ ಇದೆ, ಪ್ರೀತಿ ಇದೆ, ಅಡ್ಡಿ ಪ್ರಶ್ನೆ ಬರಲಿಲ್ಲ. ಸಂಸಾರದಲ್ಲಾದ್ರೆ ಏನೇನೋ ಕಾರಣ ಬರಲ್ಲ. ಅರ್ಜುನ ಪಾಂಡವರು ಮಾಡೋ ಕೆಲಸಕ್ಕೆ ಅಶ್ವತ್ಥ ಅವರು ವಿಘ್ನ ಮಾಡ್ತಾ ಇದ್ದಾರೆ, ಪಾಂಡವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದು ಸಹಾಯ ಮಾಡಬೇಕು. ಏನು ಮಾಡ್ತಿದ್ದಾರೆ ಅವರೆಲ್ಲ? ವಿರೋಧ ಮಾಡ್ತಿದ್ದಾರೆ. ಭೀಮಸೇಂದ್ರ ದ್ರೋಣಾಚಾರ್ಯ ಹೇಳ್ತಾರೆ, ಅಲ್ಲ ನೀವು ಬ್ರಾಹ್ಮಣರು, ಉಳಿದರೆ ಸರಿಯಾಗಿ ತಿಳಿ ಹೇಳಬೇಕಾದವರು, ನಾವು ಸರಿಯಾದ ದಾರಿಯಲ್ಲಿದ್ದೇವೆ, ಕೆಟ್ಟ ಪಕ್ಷ ಹಿಡಿದು ಯುದ್ಧ ಮಾಡ್ತಿರಲ್ಲ, ಇದು ಸರಿನಾ ಅಂತ ಕೇಳಿ ಜ್ಞಾನ ಕೊಟ್ಟು ಅವ್ರ ವಾಪಸ್ ಕಳಿಸ್ತಾರೆ. ಈಗ ಹೋಗದೆ ಹೋದ್ರೆ ತಪ್ಪಾಗುತ್ತೆ, ಹೋಗಲೇಬೇಕು, ತಪ್ಪು ಮಾಡ್ತಿದ್ದೀರಿ ಅಂತ ಹೇಳ್ತಾರೆ. ಅಂದರೆ ನಿಜವಾಗಲೂ ಕೂಡ ಧರ್ಮರಾಜನಿಗಿಂತ ಬೃಹಸ್ಪತ್ಯಾಚಾರ್ಯ ದೊಡ್ಡವರು, ತಾರತಮ್ಯದಲ್ಲಿ ಧರ್ಮರಾಜ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇವರು ಅಡ್ಡಿ ಮಾಡಿಕೊಂಡು ಯುದ್ಧ ಮಾಡಕ್ಕೆ ನಿಂತಿದ್ದಾರೆ. ಅದು ಮುಕ್ತಿಯಲ್ಲಿ ಇವೆಲ್ಲ ಮಾಡಕ್ಕೆ ಬರೋದಿಲ್ಲ, ಅದಕ್ಕೆ ಅದು ಯಾವ ಪ್ರಸಂಗನೇ ಬರೋದಿಲ್ಲ, ಎಲ್ಲ ದಾಟಿ ಹೋಗಿಬಿಟ್ಟಿದ್ದಾರೆ. ಆದ್ರಿಂದ ಅನ್ಯಾಯದ ಹೆಸರಿದ್ರೆ ತಾನೇ ವಿರೋಧ ಮಾಡಬೇಕು, ಬರೋದೇ ಇಲ್ಲ ಅದೆಲ್ಲ ಕೂಡ. ಇರೋದಿಲ್ಲ ದೋಷ, ಹೌದು, ಅನೇಕ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು. ದೋಷ ಇಲ್ಲ ಆದ್ರಿಂದ ಇಲ್ಲ, ಮುಕ್ತಿ ಹೋಗ್ಬೇಕಾದ ದೋಷ ಇದ್ದವ್ರಿಗೆ ಎಂಟ್ರಿನೇ ಇಲ್ಲ ಆದ್ರಿಂದ ಇಲ್ಲ. ಮತ್ತೆ ಒಂದು ಕೆಲವು ಪದ್ಧತಿಗಳು ಹೇಳ್ಬಿಡ್ತಾರೆ, ರಥೋತ್ಸವದ ಕಾಲಕ್ಕೆ ಮಡಿ ಮೈಲಿಗೆ ನೋಡಬೇಡ್ರಿ ಅಂತಾರೆ. ಸುಮ್ಮನೆ ಎಳ್ಕೊಂಡು ಹೋಗ್ರಿ ಅಷ್ಟೇ ಹೊರತು ಈ ಮಡಿ ಇದೆಯಾ ಅಂತ ಕೇಳಕ್ ಹೋಗ್ಬೇಡಿ, ದೋಷ ಅಲ್ಲ. ಏನು ಅಶ್ಯೂ ಮಾಡ್ಕೋಬೇಕಲ್ಲಿ ಎಲ್ಲ ಮಡಿ ಅಂತ ತಿಳ್ಕೊಬೇಕು ಅಷ್ಟೇ ಹೊರತು ಮತ್ತೆ ಕೇಳೋದಕ್ಕೆ ಹೋಗ್ಬಾರ್ದು. ಕೆಲವು ಪಂಕ್ತಿಯಲ್ಲಿ ಕೂತು ನೀವು ಮಡಿನ ಆ ಪಂಕ್ತಿ ಮಡಿ ಪಂಕ್ತಿ ಅಂತ ಕರೆದ್ರೆ ಮುಗಿದು, ಕೂತವ್ರ ಮೈಲಿಗೆ ಕೂತ್ರೆ ನಮಗೆ ಗೊತ್ತಾಗಲ್ಲ ಮಡಿ ಅಂತಾನೆ ಹೆಸರು. ಕೆಲವು ವಿಷಯದ ಪ್ರಶ್ನೆ ಮಾಡಬಾರ್ದು, ಆದರೆ ಮುಕ್ತಿ ಅಂತ ಹೇಳಿದ್ರೆ ಏನು ಪ್ರಶ್ನೆ ಮಾಡಬಾರ್ದಲ್ಲಿ, ದೋಷದ ಸಂಖ್ಯೆನೇ ಮಾಡಬಾರ್ದು, ಮಾಡಿದರೆ ತಪ್ಪಾಗತ್ತೆ. ಕುತೋನ ಸಮರ್ಥ ಇತ್ಯತಃ ದೇವತಾ ಜ್ಞಾನಿತ್ವೇನ ತತ್ ಪ್ರೀತಿಯುಕ್ತತ್ವಾದಿತ್ಯಾಹ ಮನ್ನಿಷೇಧ ಇದೆ. ನಾನು ದೇವಾಯೇವ ಫಲಂ ನ ದದ್ಯುರಿತಿ ಕಿಂನ ಸ್ಯಾದಿತ್ಯತೋ ವಕ್ತಂ ಪ್ರೀತಾಯಿ. ದೇವಾಯೇವ ಫಲಂ ನ ದದ್ಯು, ದೇವತೆಗಳು ಫಲ ಕೊಡ ಸಮರ್ಥ ಆಗಲಂತ ಯಾತಕ್ಕೆ ಹೇಳಬಾರ್ದು, ಹೇಳಬಾರದು ಮೇಲಿದ್ದಾರವರು. ನ ಕೇವಲಂ ವೇದ ಏವ ಅತ್ರ ಅಧಿಕಾರಿ ಫಲಭಾಕ್, ಇಂತೂ ಅನ್ಯೋಪಿ ಯೋ ವೇದ ತಸ್ಯಾಪಿ ಮಹತ್ ಫಲಂ ಭವತಿ ಇತ್ಯುಚ್ಯತೆ ತದ ತತ್ ಅನೀಶಾನಾಮಿ. ಯಾರು ಸಮರ್ಥರಾಗಿದ್ದಾರೆ ಭಾರಿ ಫಲ, ತಿಳ್ಕೊಂಡ್ರೆ ಉಳಿದವರಿಗೆ ತಿಳಿದಷ್ಟೇ ಫಲ. ಸ ಏವ ಮನ್ಯೋಪಿ ಯೋಗ್ಯೋ ವೇದೋಪಾಸ್ತೆ ಚ ತದ ಅನೀಶಾನಾನಿ ತದೀಶಾನ ಭಿನ್ನಾನಿ ತತ್ ಸ್ವಾಮಿ ಭಿನ್ನಾನಿ ಭೂತಾನಿ ಅಸ್ಮೈ ಬಲಿಂ ಹರಂತಿ ಇತ್ಯರ್ಥಂ ಅಭಿಪ್ರೇತ್ಯ ವ್ಯಾಚಷ್ಟೇ ವಿಷ್ಣು ಪ್ರಹಿತಿ. ಯೋ ಮಾನುಷಃ ಅಪಿ ಏವಂ ನಾಮ ಮಾತ್ರ ಜ್ಞಾನವಾನ್. ಇಷ್ಟು ಬರೀ ಹೆಸರುಗಳು ಮಾತ್ರ ಸರಿಯಾಗಿ ತಿಳ್ಕೊತ ಹೋದರೂ ಕೂಡ ತದವರಾಣಿ ಭೂತಾನಿ ಅಸ್ಮೈ ಬಲಿಂ ಹರಂತಿ. ಅವರಿಗಿಂತ ಕಡಿಮೆ ಆದವರು ಅವನಿಗೆ ಬಲಿ ಅಂತ ಎಲ್ಲೆಲ್ಲಿ ಸಂಸ್ಕೃತ ಸಾಮಾನ್ಯ ಬರುತ್ತೆ ಅದಕ್ಕೆ ಪೂಜೆ ಅಂತ ಹೆಸರು. ಬಲಿ ಅಂದರೆ ಬಲಿ ನಮ್ಮಲ್ಲಿ ಅರ್ಥ ಏನಾಗಿದೆ, ಬಲಿ ಕೊಡೋದು ಬಲಿ ಕೊಡೋದು ಅಂತ ಇರಲ್ಲ, ಬಲಿ ಅಂದರೆ ಪೂಜೆ ಅಂತಾನೆ ಅರ್ಥ. ಕೆಲವೊಮ್ಮೆ ಬಲಿ ಕೊಡೋದು ಅರ್ಥ ಬರುತ್ತೆ, ಸಾಮಾನ್ಯವಾಗಿ ಬರೋದು ಬಲಿ ಅಂದರೆ ಪೂಜೆ. ಬಲಿಂ ಹರಂತೆ ನಮ್ಮ ಪೂಜೆಯಂತಿ, ಅದಕ್ಕೆ ಬಲಿಂ ಹರಂತಿ ಏನಂ ಪೂಜೆಯಂತಿ ಇತಿ ಇತಿ ಅಪ್ಪಿ ಅರ್ಥಮಾಹ ಮಾನುಷ ಇತಿ. ಮುಕ್ತಿಯೋಗ್ಯ ಮಾನುಷ ಮುಕ್ತಾ ಸಂತಹ ಇತಿ ಯೋಜನಾ. ಮುಕ್ತಿಯೋಗ್ಯ ಮಾನುಷಾ ಮುಕ್ತಾ ಸಂತಹ ಇತಿ ಯೋಜನಾ. ಇದೇ ರೀತಿ ನಾವು ಯಾತಕ್ಕೆ ಇತಿಹಾಸ ಸರಿಯಾಗಿ ತಿಳ್ಕೋಬೇಕು, ಋಷಿಕೇಶ ತೀರ್ಥರು ಮೊದಲಾದವರು ಆಚಾರ ಶಿಷ್ಯರು, ಈ ತಾರತಮ್ಯ ಕ್ರಮ ಮಠದ ಪರಂಪರೆ ಗುರು ಶಿಷ್ಯ ಯಾತಕ್ಕೆ ತಿಳ್ಕೋಬೇಕು ಅಂದರೆ ಅದರಿಂದ ನಮಗೆ ಪ್ರಯೋಜನ ಇದೆ. ಅವ್ರಿಗೆ ಎಂದೋ ನೂರಾರು ವರ್ಷದಿಂದ ಇದ್ದವರು, ಅವ್ರ ಗುರುಗಳು ಶಿಷ್ಯರು, ಇವತ್ತು ಅವನ ಎದುರು ನಮಗೆ ಕಾಣೋದೇ ಇಲ್ಲ. ಆದರೆ ತಿಳುವಳಿಕೆ ನಮ್ಮನ್ನು ಏನು ಮಾಡುತ್ತೆ, ಫಲ ಕೊಡುತ್ತೆ. ತಿಳುವಳಿಕೆ ಫಲ ಕೊಡೋದ್ರಿಂದ ಇವ್ರ ಪರಂಪರೆಯಲ್ಲೂ ಕೂಡ ಯಾರು ಗುರುಗಳು, ಯಾರು ಶಿಷ್ಯರು, ಯಾರು ನಿಯಮರು ನಿಯಾಮಕರು, ಅಷ್ಟೇ ಗುರು ಶಿಷ್ಯರು ಏನರ್ಥ. ನಿಯಮ ನಿಯಾಮಕ ಭಾವ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅದು ಪ್ರಯೋಜನಕ್ಕೆ ಕಾರಣ ಆಗೇ ಆಗುತ್ತೆ. ಮತ್ತು ತಮ್ಮ ಆಗಿರೋ ತಾನೆ ರಾಯರ ಬಗ್ಗೆ ತುಂಬ ಎಲ್ಲರಿಗೂ ಗೌರವ ಇದೆ, ಉಳಿದವರ ಅವ್ರ ಬಗ್ಗೆ ಯಾರೂ ಹೇಳೋದೇ ಇಲ್ಲ. ಕೊನೆ ಏನೇ ದೊಡ್ಡ ವಾದ ಶುರುವಾಗ್ಬಿಟ್ಟಿದೆ, ರಾಯರ ದೇವರು ಅಂತ ಒಪ್ಪು ಅಲ್ಲ ತಿನ್ನೋದು, ರಾಯರೇ ಕೇಳಿದ್ರೆ ಹೇಳ್ತಾರೆ ಏನಂತ, ಹರಿಪಾದ ಕಂಚ ನಿಷೇವಾಡ ಅನ್ನೋದು ಸಮಸ್ತ ಸಂಪತ್ತು. ಅದು ಉಳಿದವ್ರಿಗೆ ಏನದು, ಅವರವ್ರ ಭಾವ ಅವರಿಗೆ ಅಂತ ಹೇಳೋದು. ಮನೆಗೆ ಅವರವ್ರ ಭಾವ ಅವ್ರಿಗೆ ಹಾಗಾಗುತ್ತೆ, ಇದು ಟೇಬಲ್ ಅಂದರೆ ಡೆಸ್ಕ್ ಅಂದರೆ ಡೆಸ್ಕ್, ಅವರವ್ರ ಭಾವ ರಸ್ತೆ ಬರೋದಿಲ್ಲ ಇಲ್ಲಿ. ಕೆಲವು ವಿಷಯಗಳು ಅವರವ್ರ ಭಾವ ಕಟ್ಟೆ ಹೊರತು ಇದಕ್ಕೆಲ್ಲದನ್ನು ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಅದು ಕೊನೆಗೆ ಏನಾಗಿದೆ, ಎಷ್ಟೊತ್ತಿಗೆ ಹೇಳ್ತಾರಂತೆ ಕೆಲವರು, ಇವರೆಲ್ಲ ಸ್ಮಾರ್ಥರೆಲ್ಲ ಪೂಜೆ ಮಾಡ್ತಾರೆ ಎಷ್ಟೋ ಕಡೆಗೆ, ಅವ್ರಿಗೇನು ಅನುಸಂಧಾನ ಇರುತ್ತೆ ಪಾಪ, ಗೊತ್ತಾಯ್ತಾ? ಅಂದರೆ ಅವ್ರಿಗಿದೆ ಅನುಸಂಧಾನ ಇರೋದಿಲ್ಲ. ಅನುಸಂಧಾನ ಸರಿಗಿದ್ದಾಗ ಬರೋ ಫಲ ಸರಿಗಿಲ್ಲದೆ ಹೋದಾಗ ಬರೋ ಚಾನ್ಸಸ್ ಇಲ್ಲೇ ಇಲ್ಲ. ತಪ್ಪು ತಪ್ಪ ಡ್ರೈವ್ ಮಾಡಿದರೆ ಹೇಗೆ ಹೇಗೆ ಸರಿ ಹೋಗ್ತಾರೆ ಮುಂದೆ? ತಿಳ್ಕೊಂಡು ಡ್ರೈವ್ ಮಾಡಿದರೆ ಹೋಗೋದು ಕಷ್ಟ ಇದೆ, ತಪ್ಪು ತಪ್ಪು ತಿಳ್ಕೊಂಡ್ರೆ ಮುಂದೆಲ್ಲ ಇಲ್ಲೇ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲೂ ಆಗೋದಿಲ್ಲ, ಬದಲೇ ಆಗಿಬಿಡೋದು. ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಆ ಬಗ್ಗೆ ಪರಿಜ್ಞಾನ ಇರಬೇಕು, ಅವ್ರು ಯಾರೋ ಅನ್ನೋ ವಿವೇಕ ಇರಬೇಕು. ಆ ವಿವೇಕ ಭಾಳ ಜನಕ್ಕೆ ಇಲ್ಲೇ ಇಲ್ಲ. ಮುಕ್ತಿಯು ಎಷ್ಟೋ ಜನ ಕೇಳಿವರು, ಭಾರಿ ಭಾರಿ ಮಡಿ ಮಾಡ್ತಿರ್ತಾರೆ, ಏನು ಭಯಂಕರ ಸ್ನಾನ, ಮುಟ್ಟಿದ್ರೆ ಮತ್ತೆ ಸ್ನಾನ ಮಾಡ್ತಿರ್ತಾರೆ. ತಾರತಮ್ಯ ಕೇಳಿ ಗೊತ್ತೇ ಇರೋದಲ್ಲ, ಯಾರು ದೊಡ್ಡವರು ಅಂತ ಜ್ಞಾನನೇ ಇರೋದಿಲ್ಲ, ತಿಳಿತಿಲ್ಲ. ಅದೆಲ್ಲ ಬೇಕಿಲ್ಲ, ಅದೆಲ್ಲ ನಮಗೆ ಸಾಕು ಅಂತ ಹೇಳ್ಬಿಡ್ತಾರೆ, ತಪ್ಪದು. ಉಪನಿಷತ್ ಮುಂದೆ, ತತ್ ಸತ್ಯಂ ಸದಿತಿ ಪ್ರಾಣ ತೀ ಇತಿ ಅನ್ನಂ यमिति असौ आदित्यः तदेतत् त्रिवृत्ति त्रिभुदिव वै चक्षुः शुक्लं कृष्णं कनीनिका इति स इति हवा अपि मृषा वदति सत्यं ह एव अस्य उदितं भवति एवमेतत् ಸತ್ಯಸ್ಯ ಸತ್ಯತ್ವಂ ವೇದ. ಇನ್ನೊಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ ಅದರೊಳಗೆ. ತತ್ ಸತ್ಯಂ, ದೇವರಿಗೆ ಸತ್ ಅಂತ ಹೆಸರಿದೆ, ಮೂರು ಪದ ಇದೆ. ಸತ್ ತೀಯ, ಹಿಂದೆ ಅನೇಕ ಸತ್ ಬಂದಿದೆ, ಸತ್ ತೀಯ ಸತ್ಯ ಅಂತ ಇದೆ. ಸದಿತಿ ಪ್ರಾಣ, ಸತ್ ಅಂದ್ರೆ ಏನು, ಪ್ರಾಣದೇವರು ಅಂತ ಅರ್ಥ. ತೀ ಅಂದ್ರೆ ಏನು, ಅನ್ನ ಅಂತ ಅರ್ಥ. ಯ ಅಂದ್ರೆ ಏನು, ಅಸೌ ಆದಿತ್ಯ ಅಂತ ಅರ್ಥ. ಮೂರಿದೆ, ಸತ್ ಅಂದ್ರೆ ಪ್ರಾಣ, ತೀ ಅಂದ್ರೆ ಅನ್ನ, ಯಾ ಅಂದ್ರೆ ಆದಿತ್ಯ. ಇದೇನು ತ್ರಿವೃತ್, ಮೂರು ಸೇರಿ ಒಂದು ಯೂನಿಟ್. ಸತ್ಯಮ ಮೂರು ಸೇರಿ ಆಗಿದ್ದಕ್ಕೆ ಏನಂತಾರೆ, ತ್ರಿವೃತ್ ಅಂತ ಕರೀತಾರೆ. ಮೂರು ಸೇರಿ ಒಂದಾದಾಗ ತ್ರಿವೃತ್, ತ್ರಿವೃತ್. ತ್ರಿವೃದಿತ್ಯವೇ ಚಕ್ಷು, ಕಣ್ಣು ಕೂಡ ಹಾಗೇನೆ, ಮೂರು ಭಾಗ ಇದೆ ಕಣ್ಣಲ್ಲಿ. ಏನೇನು, ಶುಕ್ಲಂ ಕೃಷ್ಣಂ ಕನೀನಿಕ, ಬಿಡಿ ಭಾಗ, ಕಪ್ಪು ಭಾಗ, ಮತ್ತು ಮಧ್ಯೆ ಇರತಕ್ಕಂಥ ಇದು. ಸ ಯದಿ ಹವಾ ಅಪಿ ಮೃಷಾ ವದತಿ, ಈ ರೀತಿ ಸರಿಯಾಗಿ ತಿಳ್ಕೊಂಡು, ಈ ರೀತಿ ಸತ್ಯ ಶಬ್ದಕ್ಕೆ ಅರ್ಥ ಏನು, ಕಣ್ಣಲ್ಲಿ ಮೂರು ದೇವತೆಗಳಿದ್ದಾರೆ ಅಂತ ತಿಳ್ಕೊಂಡಿರ್ತಾರಲ್ಲ, ಜ್ಞಾನಕ್ಕೆ ಎಷ್ಟು ಮಹತ್ವ ಅಂದರೆ, ಹವಾ ಅಪಿ ಮೃಷಾ ವದತಿ, ಅವನು ಸುಳ್ಳು ಹೇಳಿದರೂ ಕೂಡ ಸತ್ಯಂ ಐವಾಸ್ಯ ಉಚಿತಂ ಭವತಿ, ಹೇಳಿ ಸತ್ಯನೇ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಋಷೀಣಾಂ ಪುನರಾಧ್ಯಾನಂ ವಾಚಮರ್ಥವನ್ನು ಧಾವತಿ, ಸುಳ್ಳು ಹೇಳಿದ್ರು ಸತ್ಯ ಬಿಡುತ್ತೆ ಅಂತ. ಅಂದರೆ ಅಷ್ಟು ಸಿದ್ಧಿ ಸುಳ್ಳು ಹೇಳಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ, ಅಂದರೆ ಅಕಸ್ಮಾತ್ ಸುಳ್ಳು ಹೇಳಿದರೂ ಅದು ಸತ್ಯ ಆಗೋಷ್ಟು ಶಕ್ತಿ ಕೊಡ್ತಾನೆ ದೇವರು ಅಂತ ಕೆಲವರು ಹೇಳ್ತಿರ್ತಾರೆ. ಸುಮ್ಮನೆ ಅಂದರೆ ನಿಜ ಆಗೋಗ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಆ ಕಾರಣ ಅಂತ ಹೇಳಿದರೆ ಈ ಸಿದ್ಧಿ ಇದ್ರೆ ಅದು ಸಾಧ್ಯ. ಸತ್ಯಂ ಹೈವಾಸ್ಯ ಉದಿತಂ ಭವತಿ, ನಮಗೇನಿಸ್ತದೆ ಇಷ್ಟೊಂದು ಜ್ಞಾನ ಇದ್ದವನು ಸುಳ್ಳು ಹೇಳಿದ್ರೆ ಸತ್ಯ ಆಗುತ್ತೆ. ಆಚಾರ್ಯ ಎಲ್ಲ ಜ್ಞಾನ ಇರೋರು ಅವಾಗ ಏನಾಗುತ್ತೆ, ಸರ್ವಬಲ ಏನಾಗಬೇಕಾಗ, ಸತ್ಯಶ್ಚ ಸತ್ಯಂ, ಒಂದು ಚೂರು ಹೆಚ್ಚು ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಮಾಡಿದ ಆಚಾರ್ಯ ಭಾಷ್ಯ ಬರೀತಾರೆ ಈಗ ಅದಕ್ಕೆ ಏನಂತೇಳಿ, ಸೈದಿ ಹವಾ ಅಪಿ ಮೃಷಾ ವದತಿ ಸತ್ಯಂ ಹೈವಾಸ್ಯ ಉದಿತಂ ಭವತಿ ಏವಮೇತ ಸತ್ಯಶ್ಚ ಸತ್ಯತ್ವಂ ವೇದ. ಸ ಏಷ ಸತ್ಯ, ಸತ್ಯಕ್ಕೆ ಸತ್ಯತ್ವ ಈ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಂಡವ್ರಿಗೆ ಇಷ್ಟು ಸಿದ್ಧಿ ಬರುತ್ತೆ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ, ಸತ್ಯ ಸಮಾತ್ಮ ಸಂ ವಿಷ್ಣು ಸಹಸ್ರ ಅಂದರೆ ಬಂದಿದೆ ಈಗ ಆಚಾರ್ಯ ಇಲ್ಲಿ ಭಾಷ್ಯ ಬರೀತಿದ್ದಾರೆ. ಅದಕ್ಕೆ ವಿಷ್ಣುವಿಗೆ ಸತ್ಯ ಅಂತ ಕರೆದಿದ್ದಾರೆ. ಸರ್ವೋತ್ತಮತ್ವ ಪೂರ್ಣತ್ವ ಸರ್ವಜ್ಞತ್ವ ತಥೈವ, ಮೂರು ಕಾರಣ, ಸರ್ವೋತ್ತಮತ್ವ ಒಂದು, ಪೂರ್ಣತ್ವ ಎರಡು, ಸರ್ವಜ್ಞತ್ವ ಮೂರು. ಅದಕ್ಕೆ ದೇವರಿಗೆ ಸತ್ಯ ಅಂತ ಕರೀತಾರೆ. ದೇವತಾತ್ರಯಮನ್ಯಚ್ಚ ಪೃಥಕ್ ಸತ್ಯಮಿತೀರ್ಯತೆ. ಆಮೇಲೆ ಇನ್ನೊಂದು ಸ್ಟೇಜಲ್ಲಿ ಮೂರು ದೇವತೆಗಳನ್ನು ತಗೋಬೇಕು. ಯಾರ್ಯಾರು, ಶೇಷವೀಂದ್ರ ಶಿವಾದಿಭ್ಯ ಉತ್ತಮತ್ವಾತ್ ಸದೈವ ಹಿ ವಾಯು ಸದಿತಿ ಸಂಪ್ರೋಕ್ತ. ವಾಯುದೇವರಿಗೆ ಸತ್ ಅಂತ ಕರೀತಾರೆ. ಯಾತಕ್ಕೆ, ಶೇಷವೀಂದ್ರ ಶಿವಾದಿಭ್ಯ ಉತ್ತಮತ್ವಾತ್ ಸದೈವ ಹಿ, ಗರುಡ ಶೇಷ ರುದ್ರರಿಗಿಂತ ಯಾವಾಗಲೂ ಮೇಲಿರೋದ್ರಿಂದ ಅವರಿಗೆ ಸತ್ ಅಂತ ಹೆಸರಿದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿ, ಸತ್ ಅನ್ನೋ ಪದ ಉಪಯೋಗಿಸಿದ ತಕ್ಷಣ ಇವರು ಮುಂಜಾನೆ ಮೇಲಿರೋರು ಅಂತ ಅರ್ಥ. ಡೈರೆಕ್ಟರ್ ಅಂದರೆ ಅಸಿಸ್ಟೆಂಟ್ ಡೆಪ್ಯೂಟಿ ಮೇಲಿರೋರೇ, ಪದನೇ ಮೇಲೆ ಹೇಳ್ಬಿಡೋದು. ವಾಯು ಸದಿತಿ ಸಂಪ್ರೋಕ್ತ ಜೀವೇಶು ಸುಪೂರ್ಣತಃ. ಇನ್ನೊಂದು ಕಾರಣ, ವಾಯುದೇವರು ಪೂರ್ಣರೇ, ದೇವರಿಗೆ ಪೂರ್ಣ ಯಾತ ಕರೀತಾರೆ ಸತ್ಯ ಅಂಥೇಳಿ, ಪೂರ್ಣನಾದ್ರಿಂದ ವಾಯುದೇವರು ಪೂರ್ಣರು. ಎಲ್ಲಿ ಪೂರ್ಣರು ಅಂದರೆ ಜೀವರಲ್ಲಿ ಪೂರ್ಣರು. ಪರಮಾತ್ಮ ಅಬ್ಸಲ್ಯೂಟ್ಲಿ ಪೂರ್ಣ, ಜೀವರಲ್ಲಿ ಪರಮ ವಾಯುದೇವರು ಪೂರ್ಣರು. ಅದಕ್ಕೆ ಜೀವೋತ್ತವರು ಅಂತ ಹೆಸರು, ಪೂರ್ಣ ಪ್ರಜ್ಞರು. ಅರ್ಥ ಬರುತ್ತೆ, ಪೂರ್ಣ ಪ್ರಜ್ಞರು. ದೇವರು ಸರ್ವಜ್ಞ ಅಂತೀರಿ, ಆಚಾರ್ಯ ಪೂರ್ಣ ಪ್ರಜ್ಞರು ಅಂತೀರಿ, ಇಬ್ಬರಿಗೂ ಸಾಮ್ಯ ಬರುತ್ತೋ ಅಂದರೆ ಬರೋದಿಲ್ಲ. ಇವರು ಜೀವರಲ್ಲಿ ಪೂರ್ಣರು, ಇವರು ಪರಮಾತ್ಮ ಸರ್ವರಲ್ಲಿ ಪೂರ್ಣ. ಅವಾಗ ಏನಾಯ್ತು ಅಲ್ಲಿಗೆ, ಕ್ಲಾಸ್ ಫಸ್ಟ್ ಬೇರೆ, ಕಾಲೇಜ್ ಫಸ್ಟ್ ಬೇರೆ, ಅಥವಾ ಇನ್ಸ್ಟಿಟ್ಯೂಷನ್ ಫಸ್ಟ್ ಬೇರೆ, ಯೂನಿವರ್ಸಿಟಿ ಫಸ್ಟ್ ಬೇರೆ. ಫಸ್ಟ್ ಅಂತ ಹೇಳಿದ್ರು ಕೂಡ ಡಿಫ್ರೆನ್ಸ್ ಬರುತ್ತೆ ಅದರ. ಸೊ ಜೀವರಲ್ಲಿ ಉತ್ತಮತ್ವ ಇವರಿಗೆ ಹೊರತು ಸರ್ವೋತ್ತಮತ್ವ ಇಲ್ಲ. ಪೂರ್ಣತ್ವ ರಿಲೇಟಿವ್ ಪೂರ್ಣತ್ವ, ರಿಲೇಟಿವ್ ಪೂರ್ಣತ್ವ ಅಂದರೆ ಜೀವರಲ್ಲಿ ಪೂರ್ಣತ್ವ ತಗೊಂಡಾಗ ವಾಯುದೇವರಿಗೆ, ಸರ್ವರಲ್ಲಿ ಪೂರ್ಣತ್ವ ತಗೊಂಡಾಗ ದೇವರಿಗೆ. ಆದ್ದರಿಂದ ಪೂರ್ಣತ್ವ ಶಬ್ದ ಅಂಬೋದು ವಿರೋಧಕ್ಕೆ ಕಾರಣ ಆಗಲಿಲ್ಲ. ಜೀವೇಶುತು ಸುಪೂರ್ಣತಃ, ಅದನ್ನು ಏ ಗುಣಾನಾಮ ಅರ್ಥ ಮಾಡ್ಕೋಬೇಕು. ಏ ಗುಣಾನಾಮ ಜಗತ್ ಪ್ರಸಿದ್ಧ ಅಂತ ಹೇಳಿದರು. ನಾರಾಯಣಂ ಗುಣ ಸರ್ವ ಉದೀರ್ಣಂ ಅಂತ ಹೇಳಿದ್ರು, ಎರಡು ಪೂರ್ಣತ್ವನೇ ಆಯಿತು. ಆದರೆ ಇವರು ಹೇಳಬೇಕಾದ್ರೆ ಜೀವರಲ್ಲಿ ಪೂರ್ಣ, ದೇವರಲ್ಲಿ ಸರ್ವರಲ್ಲಿ ಪೂರ್ಣ, ಆಗ ಎಲ್ಲೆಲ್ಲೂ ವಿರೋಧ ಬರೋದೇ ಇಲ್ಲ. ಏನು ಪೂರ್ಣ ಅಂದರೆ ಕಂಪ್ಲೀಟ್ ಅಂತ ಅರ್ಥ. ಶ್ರೀಮಂತ ಕಂಪ್ಲೀಟ್ ಶ್ರೀಮಂತ, ಒಂದು ಈ ಸ್ಟೇಜ್ ಕೋಟ್ಯಾಧೀಶ, ಆಮೇಲೆ ದಶಲ ಕೋಟ್ಯ, ಎರಡು ಕೋಟ್ಯಾಧೀಶ ಅಲ್ಲ ಅವನು. ಪೂರ್ಣತ್ವ ಬಂದೋಯ್ತು, ಜ್ಞಾನ ಇದೆ, ಇಷ್ಟು ಓದಿದ್ದಾರೆ, ಮುಂದಿಂದ ಓದಿಲ್ಲ. ಆ ರೀತಿ ಇಲ್ಲ ವಾಯುದೇವರಿಗೆ. ಏ ಗುಣಾನಾವ ಜಗತ್ ಪ್ರಸಿದ್ಧ, ಜಗತ್ತಲ್ಲಿ ಏನೇನಿರಲಿಲ್ಲ, ಕುಬೇರ ಶ್ರೀಮಂತ ವಾಯುದೇವರೊಂದು ಕುಬೇರ ಲೆಕ್ಕಕ್ಕೆ ಬರೋದಿಲ್ಲ, ಅಷ್ಟು ಶ್ರೀಮಂತರು ವಾಯುದೇವರು. ಅರ್ಥ ಆಯ್ತಾ? ಈ ರೀತಿ ಸರಿಯಾಗಿರುತ್ತೆ. ಶ್ರೀಮಂತ ಮೇನಂ ಹನುಮಂತ ಮಾವು, ವಾಯುದೇವರ ಶ್ರೀಮಂತಿಕೆ ಕುಬೇರಾದಿಗಳನ್ನು ಇಂದ್ರಾದಿಗಳನ್ನೇ ಮೀರಿಸಿರೋದು. ಆ ರೀತಿ ಆಗ ಪೂರ್ಣತ್ವ ಜ್ಞಾನ. ಇವತ್ತು ರುದ್ರಾದೇವರು ಭಾರಿ ಜ್ಞಾನಿಗಳು, ಆದರೆ ಅವರೆಲ್ಲ ಕಿಂಕರ ಶಂಕರಾಧ್ಯ. ವಾಯುದೇವರು ಏನಾಗಿದ್ದಾರೆ, ಅವರು ಕಿಂಕರರಾಗಿದ್ದಾರೆ. ಈ ರೀತಿ ಮಹಾದೇವರು ದೇವರನ್ನು ವಾಯುದೇವರು ಶ್ರೇಷ್ಠದೇವರು ಹೊತ್ತಿದ್ದಾರೆ. ಕರೆಕ್ಟು, ಶ್ರೇಷ್ಠರು ಉಸಿರಾಗಿ ನಿಂತು ಹೊತ್ತಿರೋದು ಮತ್ತು ವಾಯುದೇವರು. ನೋಡೋದಕ್ಕೆ ಅನಿಸುತ್ತೆ ದೇವರು ಪಾಪ ದೇವ್ರನ್ನ ವಾಯುದೇವರು ಭಾರಿ ಏನೇನು ಹೇಳ್ತೀರಿ, ಪಾಪ ಹೊತ್ಕೊಂಡು ಓಡಾಡೋದು ಗರುಡ, ಮಹಿಮೇಶ್ವರದ ಶೇಷ, ವಾಯುದೇವರ ಮಹಿಮೆ ಬಂತು ಅಂತ ಕೇಳಿದರೆ ಶೇಷದಲ್ಲಿ ಉಸಿರು ರೂಪದಲ್ಲಿದ್ದು ಹೊತ್ತಿರೋದು ವಾಯುದೇವರೇ, ಅದಕ್ಕೆ ವಾಯುವಾಹನ ಅಂತಾನೆ ಕರೆದು. ಗರುಡನಲ್ಲಿದ್ದು ಗರುಡ ಉಸಿರು ಅಂತ ಆಡಬೇಕಲ್ಲ, ಗರುಡನ ಪ್ರಾಣನಾಗಿದ್ದು ಹೊರೋದು ಅವರೇ. ಸೊ ಎಲ್ಲರ ಮಹಿಮೆಯೂ ವಾಯುದೇವರು ಬರೋದ್ರಿಂದ ಸುಪೂರ್ಣತ್ವ ಬಂತು. ಏನೇ ಹೇಳಿ ವಾಯುದೇವರು ಇರಲೇಬೇಕು, ಇಲ್ಲದೆ ಹೋದ್ರಿಲ್ಲ. ಎಲ್ಲೇ ಇದ್ರೂ ಮಹಾಭಾರತದಲ್ಲಿ ಇದೆ ಅಂತ ಹೇಳ್ತೀವಲ್ಲ, ಹಾಗೆ ಯಾವುದೇ ಒಂದು ವಿಷಯ ಬೇರೆ ಕಡೆ ಇದ್ರೆ ಎಲ್ಲಿದೆ ಅಂತ ಅರ್ಥ? ಮಹಾಭಾರತದಲ್ಲಿ ಇಲ್ಲ ಅಂದ್ರೆ ಎಲ್ಲೂ ಇಲ್ಲ ಅಂತ. ಆ ರೀತಿ ವಾಯುದೇವರ ಗುಣ ಇಲ್ಲ ಅಂದ್ರೆ ಜೀವನದಲ್ಲಿ ಯಾರ್ಯಾರು ಇಲ್ಲಲ್ಲಿ ಇಲ್ಲ ಅಂತ ಅರ್ಥ. ಬೇರೆಲ್ಲಿ ಯಾರು ಇದೆ ಅಂತ ಕೇಳಿದ್ರೆ ಏನರ್ಥ? ವಾಯುದೇವರಲ್ಲಿ ಇದ್ದೇ ಇದೆ ಅಂತ, ಮತ್ತೆ ಹುಡುಕ್ಲಕ್ಕೆ ಹೋಗಬಾರ್ದು. ವಾಯುಸ್ಸದಿತಿ ಸಂಪ್ರೋಕ್ತೋ ಜೀವೇಶು ತು ಸುಪೂರ್ಣತಃ ತೀತಿ ಬ್ರಹ್ಮ ಸಮುದ್ದಿಷ್ಟ ಸೈವಾನ್ನಾಭಿಮಾನವಾನ್. ತೀ ಅಂತ ಪರಮಾತ್ಮನ ಹೆಸರು, ಅನ್ನಕ್ಕೆ ಅಭಿಮಾನಿವಾನ್ ಅಂದ್ರೆ ಅವರೇ. ಆತ ಅಭಿಮಾನ ಶಬ್ದಕ್ಕಿಲ್ಲಿ ಏನಂತ ಅರ್ಥ? ಸೈವ ಶಬ್ದಕ್ಕೆ ಒಂದು ವಾಯುದೇವರು ಅಂತ ಒಂದರ್ಥ, ದೇವರಿಗೆ ಮಾಡಿದಾಗ ನಿಯಾಮಕ ಅಂತ ಅರ್ಥ. ಅನ್ನಂ ಪ್ರಜಾಪತಿ ರೀತಿ ಶ್ರುತಿರನ್ಯಾ ಸಭಾ ಸುಹ್ಯಭಾಷತ ಅತಿನಾದಾತ್ ಸದಾ ವೇದೈಹಿ ಅಪ್ಯನ್ನಂ ಸಚತುರ್ಮುಖ ಯಮಿತಿ ಆದಿತ್ಯ ಉದ್ದಿಷ್ಟೋ ಯಮಯೇತ್ ಯತ್ ಪ್ರಕಾಶನಾತ್ ದೇವತಾತ್ರಯಮೇತತ್ತು ಸಹಿತಂ ಸತ್ಯಮುಚ್ಯತೆ ಶುಕ್ಲಕೃಷ್ಣಕನೇನಾಸು ಚಕ್ಷುಷಃ ಅಪಿ ಏನ ಆಸ್ಥಿತಾಃ ಏತ ಆಸ್ಥಿತಾಃ. ಈ ಮೂರು ದೇವತೆಗಳೇ ಕಣ್ಣಲ್ಲಿ ಕೂಡ ನೆಲೆಸಿದ್ದಾರೆ. ಏವಂ ಸತ್ಯ ಪದಾರ್ಥಂ ಯೋ, ಅದಕ್ಕೆ ಕಣ್ಣಿ ಕಂಡು ಸತ್ಯ ಅಂತಾರಲ್ಲಿ, ಅದಕ್ಕೆ ಅಂದರೆ ಮೂರು ದಿವಸ ಸತ್ಯವಶಬ್ದ ವಾಚ್ಯರಾದ ದೇವತೆಗಳು ಸೇರಿಕೊಂಡಿದ್ದ. ಕಣ್ಣಿಗೆ ಕಂಡು ಸತ್ಯ, ಅದ್ವೈತರು ಕಣ್ಣಿಗೆ ಕಂಡಿದ್ದು ಸುಳ್ಳು ಅಂದ್ಬಿಡ್ತಾರೆ. ಅಲ್ಲಿ ಏನಾಯ್ತು? ಅಲ್ಲಿಗೆ ಜಗತ್ತು ಸತ್ಯ ಕಣ್ಣಿಗೆ ಕಾಣೋದ್ರಿಂದ ಅಂತ ಅವ್ರ ವಾದ. ಎಷ್ಟು ವಿಚಿತ್ರವಾದ ಅಂದರೆ ಚಾರ್ವಾಕ್ ಹೇಳ್ತಾನೆ, ಸತ್ಯ ಆಗಬೇಕು ಕಣ್ಣಿಗೆ ಕಾಣಲೇಬೇಕು ಅಂತ. ಅವು ಎಷ್ಟೋ ವಾಸಿ ಅವರು ಕಣ್ಣಿಗೆ ಕಂಡಿದ್ದು ಸತ್ಯ, ಅದು ಸತ್ಯ ಯಾವುದಾಗಿದೆ ನಿನ್ನ ಪ್ರಕಾರ? ಅದು ಎಷ್ಟು ಸುಳ್ಳು ಹೇಳ್ತಾರೆ ಸತ್ಯಕ್ಕೆ ಕಣ್ಣಿಗೆ ಕಂಡು ಸತ್ಯ ಅಂತ ಅನಿಸ್ಬೇಕಾದ್ರೆ ಸತ್ಯ ವಾಶಬ್ದ ವಾಚ್ಯರ ದೇವತೆಗಳೆಲ್ಲ ಕಣ್ಣಲ್ಲಿ ಸೇರಿದ್ದಾರೆ, ಸುಳ್ಳಾಗ ಚಾನ್ಸೇ ಇಲ್ಲ ಅಂತ ಅರ್ಥ. ಸತ್ಯ ಯಾಜಿ ಅವರ ಅವ್ರ ಪ್ರಕಾರ ಸತ್ಯ ಅಂದರೆ ಬ್ರಹ್ಮ ಒಂದೇ, ಚೇಂಜ್ ಲೆಸ್ ಆಗೋ ಸತ್ಯ ಅಂತ ಅವ್ರ ವಾದ. ಚೇಂಜ್ ಆದರೆ ಸತ್ಯ ಅಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಅರ್ಥ ಆಗಲಿ. ಚೇಂಜ್ ಆದರೆ ನಿತ್ಯ ಅಲ್ಲ ಅಂದ್ರೆ ಸತ್ಯ ಅಲ್ಲ ಅಂತ ಹೇಳಬಾರ್ದು. ಏನು ಹೇಳ್ಬೇಕು ಅದಕ್ಕೆ? ಅವ್ರು ಸತ್ಯಕ್ಕೆ ನಿತ್ಯ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ನಿತ್ಯ ಇದ್ಕೊಂಡು ಸತ್ಯ ಅಲ್ಲ. ನಿತ್ಯ ಪದಾರ್ಥ ಏನಾಗಿರುತ್ತೆ ಅಂದರೆ ಸತ್ಯ ಪ್ಲಸ್ ನಿತ್ಯ. ಅನಿತ್ಯ ಪದಾರ್ಥ ಏನಾಗಿರುತ್ತೆ ಅಂದರೆ ಸತ್ಯ ಅದು, ನಿತ್ಯ ಅಲ್ಲ, ಅಷ್ಟೇ ಡಿಫ್ರೆನ್ಸ್. ಇವತ್ತು ಜಾಬ್ ಅಂತಾರೆ, ಪರ್ಮನೆಂಟ್ ಟೆಂಪರರಿ ಅಂತಾರಲ್ಲ, ಹಾಗೆ ಜಾಬ್ ಸುಳ್ಳೋ ಸತ್ಯನಾ? ಟೆಂಪ್ರರಿ ಜಾಬ್ ಸತ್ಯನೂ ಸುಳ್ಳೋನಾ? ಇಲ್ಲಿ ಸಂಬಳನೆ ಬರ್ತಿದ್ದೀರ, ಟೆಂಪ್ರರಿ ಜಾಬ್ ಸುಳ್ಳಾಗಿದ್ದರೆ ಸಂಬಳನೆ ಕೊಡ್ತಿರಲಿಲ್ಲ. ಟೆಂಪ್ರರಿ ಜಾಬು ಸತ್ಯ, ಪರ್ಮನೆಂಟ್ ಜಾಬು ಸತ್ಯ, ಗೊತ್ತಾಯ್ತು? ಅವನ ಪ್ರಕಾರ ಪರ್ಮನೆಂಟ್ ಜಾಬ್ ಸತ್ಯ, ಟೆಂಪ್ರರಿ ಜಾಬ್ ಮಿಥ್ಯ ಅಂದ್ಬಿಡ್ತಾರೆ. ತಪ್ಪು, ಆ ರೀತಿ ಹೇಳಬಾರ್ದು. ಅಲ್ಲಿ ಅವ್ರ ಡಿಫ್ರೆನ್ಸ್ ಸೋತಿರೋದು ಅಲ್ಲಿ. ಇದು ಸತ್ಯ ಶಬ್ದಕ್ಕೆ ಅರ್ಥ ಅಂದರೆ ಇರೋದು ಇರೋದನ್ನು ಇದ್ದಾಗೆ ಹೇಳೋದು, ಅದು ಚೇಂಜ್ ಆಗೋದು ಬಿಡೋದು ನೆಕ್ಸ್ಟ್, ಅದು ಅದಿದ್ಮೇಲೆ ಇರೋದು ಅಷ್ಟೇ. ಡಾಕ್ಯುಮೆಂಟ್ ಆಗಬೇಕಾದ್ರೆ ಆ ಕಾಲಕ್ಕಿದ್ದರೆ ಸಾಕು, ಎಲ್ಲ ಕಾಲಕ್ಕೆ ಇರಬೇಕಾಗಿಲ್ಲ. ಆ ಕಾಲಕ್ಕೆ ಓನರ್ಶಿಪ್ ಅವನಿಗಿರ್ತಂದ್ರೆ ಡಾಕ್ಯುಮೆಂಟ್ ಕೊಟ್ಟು ಸರಿ ಅಂತ, ಮುಂದೆ ಅವ್ನು ಮಾಡ್ಬೋದು ಬೇಕಾದ್ರೆ. ಆ ವಿಚಾರ ಬೇರೆ, ಆ ಕಾಲಕ್ಕೆ ಅವನ ಅಧೀನದಲ್ಲಿತ್ತು. ಯಮಿತ್ಯಾದಿತ್ಯ ಉದ್ದಿಷ್ಟೋ ಯಮಯೇತ್ಯತ್ ಪ್ರಕಾಶಯನ್ ದೇವತಾತ್ರಯಮೇತತ್ತು ಸಹಿತಂ ಸತ್ಯಮುಚ್ಯತೆ ಶುಕ್ಲ ಕೃಷ್ಣ ಕನೀನಾಸು ಚಕ್ಷುಷೋಪೇತ ಆಸ್ಥಿತಾ ಏವಂ ಸತ್ಯ ಪದಾರ್ಥಂ ಯೋ ವಿಜ್ಞಾಯ ಉಪಾಸ್ತೆ ಆಧರಾತ್ ಯೋಗ್ಯಸ್ತಸ್ಯ ಉಪಾಸಾಯಾಹ ನೈವಾಸತ್ತೇನ ದುಷ್ಯತಿ. ಇದು ಉಪಾಸನೆ ಅಸತ್ಯದ ದೋಷನೇ ಬರೋದಿಲ್ಲ, ಯಾಕೆ ಅಸತ್ಯವನ್ನು ಬಾಯಿಂದ ಬರದಂತೆ ಆಗಿಬಿಡುತ್ತೆ. ದೇವತಾ ಪುನಃಶ್ಚೈವ ಯೋಗ್ಯ ಅಸ್ಯ ಅಪಿ ಸ್ಫುಟಂ ಮಾನುಷಾಣಾಂ ಜ್ಞಾನ ಮಾತ್ರ ದೋಷೋ ನಾಚಿತರಾಂ ಭವೇತ್. ಈ ಪಾಠ ಪೂರ್ತಿ ಅರ್ಥ ಅನ್ವಯಿಸೋದು ಯಾರಿಗೆ? ಸುಳ್ಳು ಹೇಳಿದ್ರು ಸತ್ಯ ಆಗುತ್ತೆ ಅಂತ ಯಾರಿಗೆ ಹೇಳ್ತಾರೆ? ದೇವತೆಗಳಿಗೆ ಋಷಿಗಳಿಗೆಲ್ಲ ಅವ್ರು ಸುಳ್ಳು ಹೇಳಿದ್ರು ಸತ್ಯ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಮನುಷ್ಯರಿಗೆ ಹಾಗಲ್ಲ, ಸುಳ್ಳು ಸುಳ್ಳೇ ಆಗುತ್ತೆ. ಆದರೆ ದೋಷ ನಾಚಿತರಾಂ ಭವೇತ್, ಸುಳ್ಳು ಹೇಳಿದ ಪಾಪ ಜಾಸ್ತಿ ಬರೋದಿಲ್ಲ ಅಂತ ಹೇಳಿದ್ರು. ಅಷ್ಟು ಬೆನಿಫಿಟ್ ಅವನಿಗೆ. ಸುಳ್ಳು ಹೇಳಿದ ಪಾಪ ಬರಬೇಕಾಗಿತ್ತು, ಜಾಸ್ತಿ ಬರೋದಿಲ್ಲ ಅಷ್ಟೇ. ನಮಗೀಗ ಗೊತ್ತಾಗುತ್ತೆ ಸುಳ್ಳು ಹೇಳಿದ ಪಾಪ ದೇವತೆಗಳಿಗಿಲ್ಲ. ಅಶ್ವತ್ಥಾಪ ಹತಾಹತ ಹೇಳಿದ ಭೀಮಸೇನ ದೇವರಿಗೆ ಏನಿಲ್ಲ, ಅದು ದೋಷ ಇಲ್ಲ. ಯಾಕೆ? ಅವ್ರು ಹೇಳಿದ್ದೆಲ್ಲ ಸತ್ಯನೇ ಆಗಬೇಕಾದ್ರೆ ಸುಳ್ಳಾಗೋದೇ ಇಲ್ಲ. ಇವೆಲ್ಲ ಯೋಚನೆ ಮಾಡಿದಾಗ ಒಂದೊಂದು ಪದಕ್ಕೆ ಅನೇಕ ಅರ್ಥದಲ್ಲಿ ಬರುತ್ತೆ, ಹೊಸ ಅರ್ಥಗಳು ಅನೇಕ ಅರ್ಥದಲ್ಲಿ ಸಾರ್ಥಕವಾದ ಮಾತು. ಯಾರಿಗೆ? ಧರ್ಮರಾಯನೇ ಮಾಡಿಸಿದ್ರು. ಯಾತ ಯಾರಿಗೆ ಮಾಡಿಸ್ಲಿಲ್ಲ? ಧರ್ಮರಾಯನಿಗೆ ಸುಳ್ಳು ಹೇಳಿದ್ದಕ್ಕೆ ಮಾಡಿಸ್ಲಿಲ್ಲ, ಅರ್ಥ ಆಗಲಿಲ್ಲ. ಕೃಷ್ಣರ ಬಗ್ಗೆ ನಂಬಿಕೆ ಇಲ್ಲದಕ್ಕೆ ಮಾಡಿಸಿದ್ರು, ಅದೇ ಎಕ್ಸೆಪ್ಷನ್ ಇಲ್ಲ ಅದಕ್ಕೆಲ್ಲ. ಆದರೆ ಸುಳ್ಳು ಹೇಳಿದ ದೋಷವೇ ಆಗ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಧರ್ಮರಾಜನ ಹೆಸರು ಸುಳ್ಳು ಹೇಳಿದ್ರು ದೋಷ ಆಗ್ತಿದ್ದಿಲ್ಲ, ಕೃಷ್ಣ ಹೇಳಿದ್ರು ಸುಳ್ಳು ಆಗೋದೇ ಇಲ್ಲ. ಅದು ಎರಡು ತಿಳ್ಕೊಂಡು ಆಯ್ತು ಭೀಮಸೇನ ದೇವರು ಹೇಳಿದರು. ಧರ್ಮರಾಜ ಡೌಟ್ ಕೊಟ್ಬಿಟ್ಟ, ಅದಕ್ಕೆ ಏನಾಯ್ತು? ನರಕದರ್ಶನ ಆಯಿತು. ಸುಳ್ಳಾಡಿದ್ದಕ್ಕೆ ಮೊದಲು ಭೀಮಸೇನವರಿಗೆ ಆಗ್ಬೇಕಾಗಿತ್ತು ಗೊತ್ತಾಯ್ತಾ. ಈಗ ಸುಳ್ಳಾಡಿದ್ದ ಅವರು ಒತ್ತಾಡಿದ್ದವರೇ ಆ ಸುಳ್ಳಾಗೋದಿಲ್ಲ ಅಂತ ತಿಳ್ಕೊಂಡ್ರೆ ಆಗ ನಮಗೆ ನಮ್ಮಲ್ಲಿ ಪದ್ಧತಿ ಅವ್ರ್ಯಾಕೆ ಸುಳ್ಳಾಡ್ತಾರೆ ಒಂದು ಮಾತು ಉಪಯೋಗಿಸ್ತೇನೆ ಅವರು ಅವ್ರ್ಯಾಕೆ ಸುಳ್ಳಾಡ್ತಾರೆ ಆ ಲೆವೆಲ್ನ ಸುಳ್ಳಾಡೋಕೆ ಸಾಧ್ಯ ಇಲ್ಲ. ಈ ಮಾತಿನಲ್ಲಿ ನಮಗೆ ಅರ್ಥ ಆಗುತ್ತೆ ಏನು ಅದು ಹೇಳಿ. ನಾಳೆ ಅದು ನಾಳೆ 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 ಅದು ಇವತ್ತು ಆಯ್ತು ಅದು ನಾಳೆ ಎಲ್ಲ ಹೇಳ್ತಾರೆ. ಬಿಂದು ಬಂದು ಕಪಿಲ ಅಲ್ಲಿ ಹಿಂದಿನ ಬಂದು ಹೇಳಿದ್ರು ಈಗಾಗಲೇ ಕಣ್ಣಿನ ಮೂಗು ಆಗಿ ಹೇಳಿದ್ದಿಲ್ಲ ಅದನ್ನು ಬಿಡಿಸಿ ಹೇಳ್ತಾರೆ. ಅದನ್ನೆಲ್ಲ ಇಲ್ಲಿದ್ದನ್ನು ಹರಿಕಥಾಂಸಾರದಲ್ಲೆಲ್ಲ ಕಣ್ಣಿಗೆ ಸೇರಿಸಿ ಹೇಳ್ತಾರೆ. ಕಣ್ಣಿನ ಎಷ್ಟು ಜನ ದೇವತೆಗಳಿದ್ದಾರೆ ಎಂಬುದನ್ನು ಯಾವ್ಯಾವ ಭಾಗದಲ್ಲಿ ಯಾರ್ಯಾರು ಇದ್ದಾರೆ ಅದಿಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾರೆ. ಓಂ ಯಾರು ಒಂದ್ಸರ್ತಿ ಬಂದಿದೆ ಚಾಂದೋಗ್ಯದಲ್ಲಿ ಇನ್ನೊಂದ್ಸರ್ತಿ ಹೇಳ್ತಾರೆ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ.